ಬರೆದಾಗ ಮಾತ್ರ ಹೊರತು ಬರೀ ಏನು ಪ್ರಯೋಜನ ಇಲ್ಲ. ನಮ್ಮ ದೇಹದ ಬೆಲೆ ಏನು ಸಾಧನೆ ಮಾಡಿದ್ದೇವೆ ಅನ್ನೋದನ್ನ ಮೇಲೆ ಹೊರತು ಅದರ ಅಲಂಕಾರ ಪ್ರಾಣ ದೇವರಿಗೆ ಸಾವಿಲ್ಲ. ಅವರಿದ್ರೆ ನಾವು ಬದುಕೋದಾದ್ರೆ ಅವರು ಪ್ರಾಣ ಹೋಗುತ್ತೆ ಇದೇನರ್ಥ? ಅದು ಸಾಧ್ಯ ಇಲ್ಲ. ಇನ್ನು ಪ್ರಾಣದೇವರಿಗೆ ಸಾವಿಲ್ಲ ಅಂದ ಮೇಲೆ ಭಗವಂತ ಪ್ರಾಣಸ್ಯ ಪ್ರಾಣ ತಲವಕಾರ ಉಪನಿಷತ್ತಿನ ಮಾತದು, ಪ್ರಾಣಸ್ಯ ಪ್ರಾಣ ಅವನೇ ಸಾವಿದೆಯಾ? ಸಾವಿರದ ಪ್ರಾಣ ವಾಯು, ಆ ಪ್ರಾಣನಿಗೂ ಪ್ರಾಣ ಹರಿ. ಆದ್ರಿಂದನೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ ಅಂತ ಸಾರ್ತಾ ಇದ್ದ. ಅರ್ಜುನಿಗೆ ಬಗ್ಗೆ ಭಗವಂತ ಬಹಳ ತಮಾಷೆ ಉತ್ತರ ಕೊಟ್ಟ ಜಾಗ ಇದೆ. ಇವರು ಸಾಯ್ತಾರೆ, ಇವರು ಸಾಯ್ತಾರೆ, ನಾವೆಲ್ಲ ಸಾಯ್ತೇವೆ ಅಂತ ಹೇಳ್ತೀಯಲ್ಲ, ಮೇಲೆ ಯಾರು ಕೂತಿದ್ದಾರೆ ನೋಡಯ್ಯ ಅಂತ ಹೇಳ್ತಾನೆ ಭಗವಾನ್ ಅರ್ಜುನಿಗೆ. ಮೇಲೆ ಯಾರು ಕೂತಿದ್ದಾರೆ ನೋಡು, ಹನುಮಂತ ಕೂತಿದ್ದಾನೆ. ಹನುಮಂತ ಯಾರು? ಮುಖ್ಯ ಪ್ರಾಣ. ಆತ ಕೂತ ವ್ಯಕ್ತಿ ಸಾಯ್ತೇನೆ, ಏನ್ ಮಾತಾಡ್ತೀವಿ ಯೋಚನೆ ಮಾಡು ಅಂತ ಹೇಳಿದ್ರು. ಕಪಿಧ್ವಜ ಅಥವ್ಯವಸ್ಥಿತ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶತ್ರು ಸಂಪಾತೆ ಧದುರುದ್ಯಮ್ಯ ಪಾಂಡವ. ಮೇಲೆ ಹನುಮಂತ ಕೂತ ರಥದಲ್ಲಿ ಕೂತಿದ್ದೀಯಲ್ಲ, ನಿನಗೆ ಸಾವು ಬರುತ್ತಾ? ಹನುಮಂತ ಮುಖ್ಯ ಪ್ರಾಣ, ಚಿರಂಜೀವಿ ಜೊತೆಗೆ. ಹನುಮಂತ ಚಿರಂಜೀವಿ ಅಂದ ಮೇಲೆ ನಿನ್ನ ಪ್ರಾಣ ಹೇಗೆ ಹೋಗುತ್ತೆ ಯೋಚನೆ ಮಾಡು. ನೀನು ಏನು ಯೋಚನೆ ಮಾಡಬೇಕಾಗಿಲ್ಲ ಅರ್ಜುನ. ನೀನು ಯಾರನ್ನು ಮುನ್ ಮೇಲ್ ನೋಡಿದ್ರೆ ಹನುಮಂತ ಕೂತಿದ್ದಾನೆ, ಮುನ್ ನೋಡಿದ್ರೆ ಕೃಷ್ಣನೇ ಕೂತಿದ್ದಾನೆ. ಆತ ಪ್ರಾಣ ಆಯ್ತ ಪ್ರಾಣಸ್ಯ ಪ್ರಾಣ, ಇವರಿಬ್ಬರ ಮಧ್ಯೆ ಕೂತ ಅರ್ಜುನ ಪ್ರಾಣ ಹೇಗೆ ಹೋಗಬೇಕು? ಅದೇ ಅರ್ಜುನ ಇಂಥ ವ್ಯಕ್ತಿ ಯಾಕೈ ಅಳುತ್ತೀಯ ನೀನೀಗ ಅಂತ ಹೇಳಬೇಕಾದ್ರೆ ಎಷ್ಟು ಸಂಭ್ರಮ ಪಡಬೇಕಿದು. ಒಂದು ಅರ್ಜುನನ ಸ್ಥಿತಿ ತೀರ ವಿಚಿತ್ರವಾದ ಸ್ಥಿತಿ. ಮುಂದೆ ಭಗವಂತ, ಮೇಲೆ ವಾಯುದೇವರು, ಮುಂದೆ ಹರಿ, ಮೇಲೆ ವಾಯುದೇವರು. ಇಂಥ ಸನ್ನಿವೇಶದಲ್ಲಿ ದುಃಖ ಪಟ್ಟನಲ್ಲ ಭಗವಂತ ಹೇಳ್ತಾನೆ ಯೋಚನೆ ಮಾಡಬೇಡ, ಆದ್ರೆ ಮಹಾತ್ಮ ಹೇಳ್ತೇವೆ ಕೇಳು ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಶಾಶ್ವತವಾದಂತ ಶಾಂತಿ, ದೃಢವಾದ ನಿಶ್ಚಯ ಎಲ್ಲ ಒದಗಿ ಬಂತು. ಮುಂದೆ ಭಗವಂತ ಕೆಲವು ಪ್ರಶ್ನೆಗೆ ಉತ್ತರ ಕೊಡುತ್ತಾ ಇದ್ದಾನೆ. ಜೀವರು ನಿತ್ಯ, ಜನಾರ್ದನ ನಿತ್ಯ, ಈ ಪ್ರಕೃತಿಯೂ ನಿತ್ಯ, ನಿತ್ಯ ಪದಾರ್ಥಗಳು ನಿತ್ಯ, ಅದರ ಜೊತೆಗೆ ಯಾವುದು ಸರ್ವತ್ರ ವ್ಯಾಪ್ತವಾಗಿದೆಯೋ ಅದೆಲ್ಲವೂ ನಿತ್ಯ ಅಂತ ಭಗವಂತ ಹೇಳಿದೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯ ಶಾಸ್ಯ ನ ಕಶ್ಚಿತ್ ಕರ್ತು ಅರ್ಹತಿ. ಸರ್ವತ್ರ ವ್ಯಾಪ್ತವಾದ ವಸ್ತುವಿಗೆ ಎಂದೂ ಸಾವಿಲ್ಲ ಅಂತ ಭಗವಂತ ಹೇಳಿದ್ರು. ಸರ್ವತ್ರ ವ್ಯಾಪ್ತವಾದ ವಸ್ತುವಿಗೆ ಎಂದೂ ಸಾವಿಲ್ಲ. ಭಗವಂತನ ಪರಿಚಯ ಮಾಡಿಕೊಡ್ತ ವಿಷ್ಣು ಸಹಸ್ರನಾಮ ವಿಶ್ವಂ ವಿಷ್ಣು ವಷಟ್ಕಾರ ಅಂತ ಪ್ರಾರಂಭವಾಗುತ್ತೆ. ವಿಷ್ಣು ಅಂದ್ರೆ ಏನು? ವಿಷಗಳು ವ್ಯಾಪ್ತವು ಅಂತ ಅದಕ್ಕೆ ಅರ್ಥ. ಅಂದ್ರೆ ವ್ಯಾಪ್ತ ಅಂತ ಅರ್ಥ. ವಿಷ್ಣು ಅಂದ್ರೆ ವ್ಯಾಪ್ತನಾದವನು ಅಂತ ಅರ್ಥ. ಅಂದ್ರೆ ಭಗವಂತ ವ್ಯಾಪ್ತನಾದವನು ಅಂತ ಅವನ ಪರಿಚಯ ಮಾಡಿಕೊಡುತ್ತಾನೆ. ಅವನು ನಿತ್ಯ ಅಂತ ಮತ್ತೆ ಒತ್ತಿ ಹೇಳಬೇಕಂತ ಹೇಳುತ್ತಾನೆ. ಆಕಾಶ ನಿತ್ಯ, ಸರ್ವತ್ರ ವ್ಯಾಪ್ತ, ಆಕಾಶದೊಳಗೂ ಭಗವಂತ ವ್ಯಾಪ್ತ ಅಂದಮೇಲೆ ಅವನು ಎಷ್ಟು ನಿತ್ಯನಾಗಿದ್ದಾನೆ ಯೋಚನೆ ಮಾಡೋ ಅರ್ಜುನ. ಅವಂಥ ವ್ಯಕ್ತಿ ಅತ್ಯಂತ ಮಾನ್ಯ. ಹಾಗಿದ್ರೆ ಇವತ್ತು ದೇಹಗಳೆಲ್ಲ ಇದೆ, ಈ ದೇಹ ಹೋಗುತ್ತೆ. ಒಂದು ಸಮಸ್ಯೆ ನಮ್ಮೆಲ್ಲರ ಒಂದು ದೊಡ್ಡ ಸಮಸ್ಯೆ ಇದೆ, ಅದನ್ನು ಯಾರೂ ಪರಿಹರಿಸಿಲ್ಲ. ಭಗವಂತ ಪರಿಹರಿಸ್ತಾನೆ, ಆಚಾರ ಉತ್ತರವನ್ನು ಕೊಡ್ತಾರೆ. ದೇಹ ಸಾಯುತ್ತೆ, ದೇಹ ಸಾಯುತ್ತೆ ಅಂತ ಹೇಳಿದ ಮೇಲೆ ಮತ್ತೆ ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ತಪ್ಪಿಲ್ಲ ಅಂದಮೇಲೆ ನಾವು ಹುಟ್ಟುತ್ತಲೇ ಇರಬೇಕಲ್ಲ ಕೊನೆಗೊಳಗೂ, ಹಾಗಿದ್ರು ಸಂಶಯ ಬಂತು. ನಮ್ಮ ಮೋಕ್ಷ ಪ್ರಯತ್ನ ಪಡಿ ಅಂತ ಹೇಳಿ ಅರ್ಥ ಇಲ್ಲ ಅದಕ್ಕೆ. ಯಾಕೆ ಸತ್ತವನು ಮತ್ತೆ ಹುಟ್ಟುತ್ತಾನೆ ಅಂದಮೇಲೆ ಕೊನೆ ಹುಟ್ಟಿ ಬರಲೇಬೇಕು ಅಂತ ಆಯ್ತಲ್ಲ. ನೀವು ಹೇಳಿದ್ದೇನು? ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಕೊನೆಗೊಂದು ಜಾಗ ಇದೆ, ಅಲ್ಲಿ ಹೋಗಿ ಹುಟ್ಟಿ ಬರೋದಿಲ್ಲ ಅಂತ ಹೇಳ್ತೀರಿ. ಇಲ್ಲಿ ಭಗವಂತ ಹೇಳ್ತಾನೆ ಹುಟ್ಟಿದವನಿಗೆ ಸಾವು, ಸತ್ತವನು ಹುಟ್ಟು ತಪ್ಪಿದ್ದಲ್ಲ ಅಂತ. ಅಂದ್ರೆ ತಪ್ಪಿದ್ದಾರೆ ಸೆಪ್ಟೆಂಬರ್ಗೆ ಎಲ್ಲರೂ ಬಂದೇ ಬರ್ತಾರೆ ಅಂದ್ರೆ ಮತ್ತೆ ಪಾಸ್ ಆಗಲಿ ಟ್ರೈ ಮಾಡಬೇಕಾಗಿದ್ರೆ ಸೆಪ್ಟೆಂಬರ್ ಗ್ಯಾರಂಟಿ ಅಂತ ಎಕ್ಸಾಮ್ ಅಂದ್ರೆ ಅನೌನ್ಸ್ ಮಾಡಿದ ಮೇಲೆ ಇನ್ನು ಪತ್ತೆ ಓದ್ಬೇಕು ಸರಿಯಾಗಿ ಆಗಿದ್ರೆ ಪ್ರಶ್ನೆ ಬರುತ್ತಾಗ ಸುಮ್ಮನೆ ಅನೇಕರು ಉತ್ತರ ಗೊತ್ತಾಗಿಲ್ಲ ಇದಕ್ಕೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅದು ಬಹಳ ಸೂಕ್ಷ್ಮ ವಿಚಾರ. ಜೀವನ ದೇಹದ ಬಗ್ಗೆ ತೀರ ಹೊಸ ಬೆಳಕ ಚೆಲ್ತಕ್ಕಂಥ ಶ್ಲೋಕ ಅದು. ಅಂತವಂತ ಇಮೇ ದೇಹಾಹ ನಿತ್ಯ ಶೋಕ್ತ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಈ ಶ್ಲೋಕ ಎಷ್ಟು ಚೆನ್ನಾಗಿರೋ ಶ್ಲೋಕ ನೋಡಿ. ಅಂತವಂತ ಇಮೇ ದೇಹಾಹ ನಿತ್ಯ ಶೋಕ್ತ ಶರೀರಿಣ. ಅದಕ್ಕೆ ಒಂದರ್ಥ ಹೇಳ್ತಾರೆ. ಈ ಜೀವನಿಗೆ ಇಷ್ಟೆಲ್ಲ ದೇಹಗಳುಂಟಲ್ಲ, ಹುಟ್ಟುತ್ತಾನೆ ಸಾಯ್ತಾನೆ, ಬೇರೆ ದೇಹ ಬರುತ್ತೆ, ಮತ್ತೆ ಬೇರೆ ದೇಹ ಇರುತ್ತೆ, ಮತ್ತೆ ದೇಹ ಬರುತ್ತೆ. ಅರ್ಜುನ ಒಂದು ಗಮನಿಸು, ಈ ದೇಹಗಳೆಲ್ಲ ಇದೆಯಲ್ಲ, ಬಂದು ಹೋಗೋ ದೇಹಗಳಿವೆಯಲ್ಲ, ಈ ದೇಹಗಳೇ ಬೇರೆ ಅಂತ ಹೇಳ್ತೀನಿ. ಅಂತವಂತ ಇಮೇ ದೇಹಾಹ ಆಚಾರ್ಯ ಬರೀತಾರೆ, ಈ ದೇಹಗಳು ಅಂತವಂತಹ ನಾಶವಾಗುತ್ತೆ. ಜೀವನಿಗೆ ನಾವು ನೋಡೋ ದೇಹಗಳಿವೆಯಲ್ಲ, ವಾಸಿ ಹೋಗಲೇಬೇಕು ಇವತ್ತಲ್ಲ ನಾನು, ಆದರೆ ಇನ್ನೊಂದು ದೇಹ ಇದೆ ಅದು ಎಂದೂ ಹೋಗೋದಿಲ್ಲ ಅಂತ ಭಗವಂತ ಹೇಳ್ತಾರೆ. ಇದು ಹೊಸ ಕಲ್ಪನೆ, ಭಗವದ್ಗೀತೆ ಕೊಟ್ಟ ಹೊಸ ಉತ್ತರ. ಈ ಕಾಣದೇಹಗಳು ನಮಗುಂಟಲ್ಲ, ಇವು ಇರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಇವು ಶಾಶ್ವತ ಅಲ್ಲ. ಆದರೆ ಒಳಗೊಂದು ಇನ್ನೊಂದು ದೇಹ ಇದೆ ಅಂತ ಹೇಳಿದ್ದಾರೆ, ಇದು ನಮಗೆ ಗೊತ್ತಿಲ್ಲ. ಅದು ಭಗವದ್ಗೀತೆ ಹೇಳಿದೆ, ಒಳಗೆ ಇನ್ನೊಂದು ದೇಹ ಇದೆ, ಪ್ರತಿಯೊಬ್ಬ ಜೀವನಿಗೆ ಒಂದು ದೇಹ ಇದೆ. ಆ ದೇಹವನ್ನು ಏನಂತ ಇರುತ್ತಾ, ಅಂತವಂತ ಇಮೇ ದೇಹಾ ನಿತ್ಯ ಶೋಕ್ತಾ ಶರೀರಿನ. ಒಳಗೊಂದು ದೇಹ ಇದೆ, ಅದಕ್ಕೆ ಸ್ವರೂಪ ದೇಹ ಅಂತ ಕರೀತಾರೆ, ಅದು ಎಂದು ಹೋಗೋದೇ ಇಲ್ಲ ಅಂತ ಹೇಳಿಬಿಡುತ್ತೆ. ನಿತ್ಯವಾಗಿರತಕ್ಕಂತ ದೇಹ ಇದು, ಮೇಲಿನ ದೇಹ ಅದು, ಒಳಗಿನ ದೇಹ ಆ ತೀರ ಒಳಗಿನ ದೇಹ ಇದೆಯಲ್ಲ, ನಿತ್ಯವಾದ ದೇಹ ಅದು ಎಂದೂ ಹೋಗೋದಿಲ್ಲ. ಆದರೆ ಎಲ್ಲಿವರೆಗೂ ಕೂಡ ಹೊರಗಿನ ದೇಹದ ಕಾಂಟ್ಯಾಕ್ಟ್ ಇರುತ್ತೋ ಅಲ್ಲಿವರೆಗೂ ಹುಟ್ಟು ಸಾವು ತಪ್ಪಿದ್ದಲ್ಲೇ ಇಲ್ಲ, ಹುಟ್ಟು ಸಾವುಗಳು ತಪ್ಪಿದ್ದಲ್ಲ. ಆದರೆ ಕೊನೆಗೆ ಆ ದೇಹ ಉಳ್ಕೊಳ್ಳುತ್ತಲ್ಲ, ಮತ್ತೆ ಹುಟ್ಟಿನ ಪ್ರಸಕ್ತಿ ಇಲ್ಲ, ಇನ್ನು ಸಾವಿನ ಪ್ರಸಕ್ತಿ ಅಂತೂ ಇಲ್ಲೇ ಇಲ್ಲ ಅಂತ ಹೇಳಿದ್ರಿಂದ ಸ್ವಲ್ಪ ಗಂಭೀರ ಅರ್ಥ ಮಾಡ್ಕೋಬೇಕಿದೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಒಂದು ಭತ್ತ ಇದೆ ಅಂತ ತಿಳ್ಕೊಳ್ಳಿ, ಭತ್ತ ಇದೆ, ಅದನ್ನು ಹುಟ್ಟಾಕ್ತಾನೆ, ಮತ್ತೆ ನೂರಾರು ಭತ್ತಗಳು ಹುಟ್ಟುತ್ತೆ, ಮತ್ತೆ ಹುಟ್ಟಾಕ್ತಾನೆ, ಒಂದೊಂದಕ್ಕೂ ನೂರಾರು ಮತ್ತೆ ಆಗತ್ತೆ, ಬೆಳೀತಾ 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 ಹೋಗ್ತಾನೆ ಇರುತ್ತೆ. ಎಲ್ಲಿವರೆಗೂ ಭತ್ತ ಬೆಳೆಯುತ್ತೋ ಗೊತ್ತಾ? ಆದರೆ ಹೊಟ್ಟಿದೆಯಲ್ಲ, ಹೊಟ್ಟು ಎಲ್ಲಿವರೆಗೂ ತಲೆ ಬೆಳೀತಾನೆ ಇರುತ್ತೆ, ಹುಟ್ಟಿದಾಗೆಲ್ಲ ಹಾಕ್ದಾಗಲೇ ಬೆಳೆಯುತ್ತೆ, ಮಲ್ಟಿಪ್ಲೈ ಆಗ್ತಾನೆ ಹೋಗುತ್ತೆ, ಏನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಅದನ್ನು. ಆದರೆ ಆ ರೀತಿ ನಮ್ಮ ದೇಹ ಇರೋದಿವ, ಹುಟ್ಟು ಸಾವು ಹುಟ್ಟು ಸಾವು ನಡೀತಾನೆ ಇರುತ್ತೆ. ಆದರೆ ಅವ್ನು ಫೈನ್ ಡೇ ಏನಾಗುತ್ತೆ ಗೊತ್ತಾ? ಭತ್ತದ ಸ್ಟೇಜಲ್ಲಿದ್ದವರು ಹುಟ್ಟು ಸಾವು ತಪ್ಪಿದ್ದಲ್ಲ, ಕೊನೆಗೊಂದು ಸ್ಟೇಜ್ ಬರುತ್ತೆ, ಅದು ಕೈ ಹಿಡ್ಕೋತಾನೆ, ಹೀಗಂದು ಬಿಡ್ತಾನೆ, ಹೊಟ್ಟು ಉದುರಿ ಕೆಳಗೆ ಬೀಳುತ್ತೆ, ಆಮೇಲೆ ಬಿತ್ತಿ ಬೆಳೆಯೋದಿಲ್ಲ, ಮುಂದೆ ಸ್ಟಾಪ್ ಅಲ್ಲಿ ಮತ್ತೆ ಬೆಳೀಲಿಕ್ಕೆ. ಆ ಬಿಳಿ ಬಣ್ಣ ಬಂತಲ್ಲ, ಅಕ್ಕಿಯ ರೂಪದಲ್ಲಿ ಕಾಣುತ್ತಲ್ಲ, ಮತ್ತೆ ಬೆಳವಣಿಗೆಲ್ಲ ಸ್ಟಾಪ್ ಆಗೋಯ್ತು. ಮತ್ತು ನಮ್ಮ ದೇಹದ ಮೇಲೆ ಲಿಂಗದೇಹ ಅಂತ ಒಂದಿದೆ, ಲಿಂಗದೇಹ ಹೊಟ್ಟಿದ್ದಾಗಿದೆ ಅಂತ ಹೇಳುತ್ತಾರೆ, ಹೊಟ್ಟಿದ್ದಾಗಿದೆ. ಇರೋವರೆಗೂ ಕೂಡ ಹುಟ್ಟು ಸಾವುಗಳು ತಪ್ಪಿದ್ದಲ್ಲ, ಯಾವಾಗ ಅದು ಹೋಗಿಬಿಡುತ್ತಲ್ಲ ಅಲ್ಲಿ ಸ್ಟಾಪ್. ತುಂಬ ಜನ ಇರ್ತಾರೆ, ಒಳ್ಳೆ ಅಕ್ಕಿ ಭಾಳ ಚೆನ್ನಾಗಿರುತ್ತೆ, ನಾವು ಭತ್ತ ಬೆಳೆದು ಅದನ್ನು ಮತ್ತೆ ಇನ್ನು ಮಿಲ್ಗೆ ಹಾಕಿ ಎಲ್ಲ ಮಾಡೋದಕ್ಕಿಂತ ಅಕ್ಕಿನೇ ಡೈರೆಕ್ಟ್ ಬೆಳೆದು ಬಿಟ್ರೆ ಅಂತ ಎಲ್ಲ ಅಕ್ಕಿನೇ ಹಾಕಿಬಿಡಿ, ಎಲ್ಲ ಹೋಗುತ್ತೆ. ಒಂದು 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 ಭತ್ತದ ಒಂದು ಕಾಳು ಬರೋದಿಲ್ಲ ಮತ್ತೆ ಅದರಿಂದ. ಯಾತಕ್ಕೆ? ಬೆಳವಣಿಗೆ ಬೇಕಾದ ಮೇಲಿನ ಹೊಟ್ಟೆ ಅದಕ್ಕಿಲ್ಲ, ಆ ಹೊಟ್ಟು ಹೋದ್ಮೇಲೆ ಮತ್ತೆ ಬೆಳವಣಿಗೆ ಇಲ್ಲ. ನಮ್ಮ ಜೀವದ ಮೇಲೆ ಒಂದು ಕವರಿಂಗ್ ಇದೆ, ಆ ಕವರ ಲಿಂಗದೇಹ ಅಂತ ಕರೀತಾರೆ. ಅದಿರೋವರೆಗೂ ಹುಟ್ಟು ಸಾವು ತಪ್ಪಿದ್ದಲ್ಲ, ಅದು ಯಾವಾಗ ಹೋಗುತ್ತೋ ಮತ್ತೆ ಹುಟ್ಟಿನ ಹೆಸರೇ ಇಲ್ಲ ಅಂತ ಹೇಳಿಬಿಡುತ್ತೆ, ಅಲ್ಲಿ ಟೋಟಲಿ ಸ್ಟಾಪ್. ಅದು ನಮಗೆ ತಮಾಷೆ ನೋಡಿ, ನಮ್ಮ ಕೈಯಲ್ಲಿ ಭತ್ತ ಇದೆಯಲ್ಲ, ಇದಕ್ಕೆ ಎಷ್ಟು ದಿವಸ ಹಿಂದಿನಿಂದ ಹೊಟ್ಟಿತ್ತು, ಅದಕ್ಕೆ ಹೋಗ್ತಾ ಹೋಗಿ ಹೋಗ್ತಾ ಹೋಗಿ ಹೋಗಿ ಎಂಡ್ ಲೆಸ್, ಅದು ಆರಿಜಿನ್ ಲೆಸ್, ಅದು ಒಂದು ಅನಾದಿ ಕಾಲದಿಂದ ಇದೆ. ಈ ನೋಡಿದ್ರೆ ತಕ್ಷಣ ಹೊರಟೋಗ್ಬಿಡ್ತೀವಿ, ಅಂತ ತಕ್ಷಣ ಹೊರಟೋಗ್ಬಿಡುತ್ತೆ. ನಮ್ಗೆ ಖುಷಿಯೋ ಖುಷಿ ನಾವು ಅನ್ಕೊಂಡ್ಬಿಟ್ರೆ, ನಾವೀಗ ಅನ್ಕೊಂಡ್ಬಿಟ್ಟೆ ಹೋಗುತ್ತಾ ಅಂತ ಕೇಳಿದ್ರೆ, ಭತ್ತಕ್ಕೆ ತಾನೇ ಅನ್ಕೊಳ್ಳೋಕೆ ಬರುತ್ತಾ? ಅದಕ್ಕೆ ಭತ್ತ ತನಷ್ಟೇ ಅನ್ಕೊಂಬಿಡಕ್ಕೆ ಬರುತ್ತಾ? ಒಬ್ಬನು ಹೀಗೆ ಅನ್ನಬೇಕದನ್ನು, ಒಬ್ಬನು ಈಗ ಅಂದ್ರೆ ಹೋಗ್ಬಿಡುತ್ತೆ. ಮತ್ತೆ ಯಾರು ಎಲ್ಲ ಭತ್ತಗಳು ಅನ್ನೋರು ಯಾರು ಈ ಮಧ್ಯೆ? ಜೀವರೆಲ್ಲ ಭತ್ತಗಳು ಯಾರು ಅನ್ನಬೇಕೀಗ? ಯಾರು ಭತ್ತದಂತೆ ಇಲ್ಲ ಅವನನ್ನಬೇಕು. ಅವನು ಯಾರು? ಭಗವಂತ. ಅವನು ಹಿಡಿದು ಈಗ ಅಂದುಬಿಟ್ರೆ ಹೋಗ್ಬಿಡುತ್ತೆ ಅಂತ ಹೇಳಿದ್ದೆ. ಅವನು ನಮ್ಮ ಕೈ ಹಿಡ್ಕೊಂಡು ಈಗ ಅಂದುಬಿಟ್ಟ ಅಂದರೆ ನಮ್ಮ ಹುಟ್ಟು ಸ್ಟಾಪ್ ಅಲ್ಲಿ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಭಗವಂತ ಹೇಳ್ತಾನೆ, ಭತ್ತ ಹೇಗೆ ತನ್ನಷ್ಟೇ ತಾನೇ ಹೊಟ್ಟೆ ಕಳ್ಕೊಂಡು ಭತ್ತ ಆಗಲಿಕ್ಕೆ ಬರೋದಿಲ್ಲೋ, ಅಕ್ಕಿ ಆಗಲಿಕ್ಕೆ ಬರೋದಿಲ್ವೋ, ಯಾವ ಜೀವನೂ ಕೂಡ ತನ್ನಷ್ಟಿಗೆ ತಾನೇ ಮುಕ್ತಿ ಹೊಂದಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅನೇಕಲ್ಲಿ ತಪ್ಪು ಕಲ್ಪನೆ ಇದೆ, ನಾವೇ ಧ್ಯಾನ ಮಾಡ್ತಾ ಮಾಡ್ತಾ 10-10 ರೂಪಾಯಿ ಕೊಡ್ತಾ ಕೊಡ್ತಾ ಒಂದು ಫೈನ್ ಡೇ ಏನಾಗಿಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಏನಾಗೋದು, 20 ರೂಪಾಯಿ ಎಲ್ಲ ಹೋಗುತ್ತೆ ಹೊರತು ಇನ್ನೇನಾಗೋದಿಲ್ಲ, ಅಷ್ಟೇ ಸ್ಟಾಪ್ ಆಗಿಬಿಡುತ್ತೆ. ಆದರೆ ಭಗವಂತ ಹೇಳ್ತಾನೆ, ಯಾವಾಗತ್ತೋ ಗೊತ್ತಾ? ಇದು ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚಿರೇನಾಹಿ ಗಚ್ಚತಿ. ಕೊನೆಗೆ ಭಗವಂತ ಹೇಳ್ತಾನೆ, ಹುಟ್ಟು ಸಾವುಗಳ ಸಂಕೋಲೆ ತಪ್ಪಲಿಕ್ಕೆ ಈ ಹೊರಗಿನ ದೇಹ ಹೋಗಬೇಕು, ಅದು ಹೋಗಬೇಕನ್ನು ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯ. ಅರ್ಜುನ ಇಲ್ಲದೆ ಹೋಗೋ ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡುತ್ತೆ. ಮೊದಲೇ ಹೇಳಿದೆ, ಚಿಕ್ಕ ಮಗುವಿಗೆ ತಾಯಿ ಹಾಕಿದ ಅಂಗಿ ಬಿಚ್ಚಿಕೊಳ್ಳೋಕೆ ಬರೋದಿಲ್ಲ, ಅದಕ್ಕೆ ಅಂಗಿ ಹಾಕೊಳ್ಳೋದಕ್ಕೂ ಬರೋದಿಲ್ಲ, ಅಂಗಿ ಬಿಚ್ಚಿಡೋಕ್ಕೂ ಬರೋದಿಲ್ಲ ಚಿಕ್ಕ ಮಗುವಿಗೆ. ಅದಕ್ಕೆ ಹುಟ್ಟಿ ಬರಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ, ಹುಟ್ಟನ್ನು ಕಳ್ಕೊಳ್ಳೋಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಕಳುವು ಕಳ್ಕೊಂಡು ಆತ್ಮಹತ್ಯೆ ಆಗುತ್ತೆ ಹೊರತು ಅದು ಸಹಜವಾದ ಸಾವಲ್ಲ, ಅದು ಅಫೆನ್ಸ್, ಅದು ಮಾಡಾಗಿಲ್ಲ. ಅದಕ್ಕೆ ಮಗು ತಾನೇ ಬಿಚ್ಚಿಕೊಳ್ಳೋದು ಅಂಗಿ ಹರ್ಕೊಂಡ್ಬಿಡುತ್ತೆ ಅಷ್ಟೇ, ತಾಯಿ ಬಂದು ಬಿಚ್ಚಿದಾಗ ಮಾತ್ರ ಸಾಧ್ಯ. ಈ ಮಗುವಿಗೆ ತಾಯಿ ಹೇಗೆ ಅಂಗಿನ ಬಿಚ್ಚಬೇಕೋ, ನಮ್ಮ ಲಿಂಗದೇಹದ ಅಂಗಿನ ತಾಯಿ ಅಂತ ಇರತಕ್ಕಂಥ ಭಗವಂತ ಬಿಚ್ಚಬೇಕೇ ಹೊರತು ಬೇರೆಯವರಿಗೆ ಬಿಚ್ಚಲಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಇದೆಲ್ಲ ನಮಗೆ ಗೊತ್ತಾದರೆ ದೇವರಿಗೆ ಯಾತಕ್ಕೆ ಸರೆಂಡರ್ ಆಗಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಮಗು ತಾಯಿ ಹತ್ರ ಹೋಗ್ಬಿಡುತ್ತೆ, ಅಂಗಿ ಬಿಚ್ಚಬೇಕಲ್ಲ, ಕೈ ಎತ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಅಮ್ಮ ಬಿಚ್ಚು ಅಂತ ಹೇಳಿಬಿಟ್ಟು. ನಾವೇ ದೇವ್ರ ಮುಂದೆ ಕೈ ಎತ್ಕೊಂಡು ನಿಂತ್ಕೋಬಾರ್ದು, ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಾಕು, ಪರಮಾತ್ಮ ತಕ್ಷಣ ಬೀಚ್ ಹಾಕಿಬಿಡ್ತಾರೆ. ಇವತ್ತು ನಾವು ಕೈ ಎತ್ಕೊಂಡು ನಿಂತ್ಬಿಡ್ತೀವಲ್ಲ ಫಲಿತ ಆಗುತ್ತೆ, ಈ ಕೈ ಎತ್ತೇವಲ್ಲ ಪರಮಾತ್ಮ ಪಟ್ಟ ಅಂತ ಹಾಕ್ತಾರೆ. ದೇವ್ರ ಮುಂದೆ ಕೈ ಜೋಡಿಸಿನಲ್ಲೂ ಅಭ್ಯಾಸ ಮಾಡಬೇಕೇ ಹೊರತು ಕೈ ಎತ್ತಿನಲ್ಲೂ ಅಭ್ಯಾಸ ಮಾಡಬಾರದು. ಇವತ್ತು ತಾಯಿಗೆ ಟೋಟಲಿ ಸರೆಂಡರ್ ಆಗುತ್ತೆ ಮಗು, ಇದು ಅರ್ಥ ಮಾಡ್ಕೋಬೇಕು. ಅಮ್ಮ ಅಂತ ಹಾಗೆ ಬರುತ್ತಲ್ಲ, ಬಾಯಲ್ಲೇ ಕೂಗು, ಕೃತಿಯಲ್ಲಿ ಸಂಪೂರ್ಣವಾದ ಶರಣಾಗತಿ. ಹಾಗೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಭಗವಂತನ ಜೀವ ಯಾವಾಗ ನಂಬ್ತಾನೆ ಆಗ ಅವನಿಗೆ ಶಾಶ್ವತವಾದ ಸುಖ ಸಿಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಹುಟ್ಟು ಸಾವು ಹುಟ್ಟು ಹೇಳೋರೆಲ್ಲ ಕೇಳೋರು, ಸುಮ್ಮನೆ ಅಲಿತಾ ಇರೋದು ಅಲಿತಾ ಅಲೆ ಮಾಡಿಗಳಂತ ಆಗಿರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಮನೆಯವರು ಹೆಂಡತಿ ಮಕ್ಕಳು ಮನೆಯವರನ್ನು ಹೇಗಿರ್ತಾನೆ ಅಲೆಮಾರಿ ಹೇಗಿರ್ತಾನೆ, ನಮ್ಮ ಜೀವನ ಹಾಗಾಗುತ್ತೆ. ಕನಕದಾಸರು ಎಷ್ಟು ಚೆನ್ನಾಗಿ ಬರೀತಾರೆ, ನಮ್ಮ ಜೀವನ ಎಷ್ಟು ಅತಂತ್ರ ಅಂದರೆ ಊರು ತನಗೊಂದಿಲ್ಲ ಹೇಳ್ತಾರೆ. ಊರು ತನಗೊಂದಿಲ್ಲ, ಹೊತ್ತ ಶರೀರಗಳಿಗೆ ಮಿತಿ ಇಲ್ಲ, ಹೊತ್ತ ಶರೀರಗಳಿಗೆ ಮಿತಿ ಇಲ್ಲ. ಎರಡನೇ ಭಾಗ ಆಯ್ತು. ಮತ್ತೆ ಹೇಳ್ತಾರೆ ಎರಡರಲ್ಲಿ ಮೂರನೇದು, ತಾನು ಸಂಚರಿಸಿದ ಸ್ಥಳವಿಲ್ಲ, ಓಡಾಡದೆ ಇರತಕ್ಕಂಥ ಜಾಗವೇ ಇಲ್ಲ. ಯಾವ ಜನ ಎಲ್ಲೆಲ್ಲಿ ಹುಟ್ಟಿದ್ರು ಯಾರಿಗೆ ಗೊತ್ತಿ, ಇವತ್ತು ಬೆಂಗಳೂರು ಆಯಿತು, ಹಿಂದೆ ಎಲ್ಲಿ ಹುಟ್ಟಿದ್ರು ಯಾರಿಗೆ ಗೊತ್ತಿ. ಮತ್ತೆ ಸಂಚರಿಸಿದ ಸ್ಥಳವಿಲ್ಲ. ಇನ್ನೊಂದು ಮಾತು, ನುಡಿಯದ ಭಾಷೆ ಬೇರಿಲ್ಲ. ಒಂದಲ್ಲ ಒಂದು ಜನ ಒಂದೊಂದು ಭಾಷೆ ಕಲ್ತಿರ್ತೇವೆ ಅಂತ ನಾವೀಗ, ಒಂದಲ್ಲ ಒಂದು ಒಂದೊಂದು ಭಾಷೆ ಕಲ್ತಿರ್ತೇವೆ. ಅಷ್ಟೇ, ಇವತ್ತು ಇಲ್ಲಿ ಹುಟ್ಟಿದ್ದೇವೆ ಜೈ ಕರ್ನಾಟಕ ಅಂತೇವೆ, ತಮಿಳು ಜೈ ಆಂಧ್ರ ಜೈ ತಮಿಳು ಅಂದಿರಬಹುದು ಒಂದಲ್ಲ ಒಂದು ಕಾಲಕ್ಕೆ. ಕನಕದಾಸರಿ ಮಾತು ಭಾಷಾ ಸಾಮರಸ್ಯಕ್ಕೂ ಬಹಳ ಉಪಯೋಗಕ್ಕೆ ಬರುತ್ತೆ. ಯಾವ ಭಾಷೆ ಬೈಬೇಡ, ಎಂದಾಡಿ ನೀನು ಆಡಿರೋ ಭಾಷೆನೇ ಅದು ಒಂದು ಅಂತ ಅರ್ಥ. ಎಷ್ಟೋ ಜನ ಒಂದು ಜನ ಹುಟ್ಟಿರಬಹುದು, ನೀನು ಕೂಡ ಆ ಭಾಷೆ ಆಡಿರಬಹುದು, ಯಾಕೆ ಇನ್ನೊಬ್ಬರ ಭಾಷೆ ಬೈತೀಯಾ? ಭಾಷೆ ಬೈಲಕ್ಕೆ ಹೋಗಬೇಡ. ಅಂದರೆ ನುಡಿಯದ ಭಾಷೆ ಮತ್ತಿಲ್ಲ. ಮತ್ತೆ ಹೇಳ್ತಾರೆ ಬೇರೆ ಹೊಸತೊಂದಿಲ್ಲ, ಹೊಸತೊಂದಿಲ್ಲ, ಎಷ್ಟು ಜನ್ಮವಾಗಿದೆ ಲೆಕ್ಕನೇ ಇಲ್ಲ, ಬೇರೆ ಹೊಸತೊಂದಿಲ್ಲ. ಉಣ್ಣದ ಅಸಾರ ವಸ್ತುಗಳಿಲ್ಲ, ತಿಂದೇ ಇರತಕ್ಕಂಥ ಅಸಾರ ವಸ್ತುಗಳೇ ಇಲ್ಲ, ಎಲ್ಲ ತಿಂದಾಗಿಬಿಟ್ಟಿ. ತನು ಸಂಚಾರ ಈ ಬಗೆಯಾಯ್ತು ರಕ್ಷಿಸು ನಮ್ಮ ನನ ಭರತ, ತನು ಸಂಚಾರ ಈ ಬಗೆಯಾಯ್ತು ರಕ್ಷಿಸು ನಮ್ಮ ನನ ಭರತ. ಎಷ್ಟು ಕಡೆ ಸಂಚಾರ ಮಾಡಿದ್ದೇವೋ, ಎಲ್ಲೆಲ್ಲಿ ಹೋಗಿದ್ದೇವೋ ಯಾರಿಗೆ ಗೊತ್ತು? ಭಗವಂತ ನಮ್ಮನ್ನ ಪಾಲಿಸು ಅಂತ ಕೇಳ್ತಾರೆ. ಅದೇ ಕನಕದಾಸರು ಹೇಳ್ತಾರೆ, ಬಹುಶಃ ಮಾತು ಕೇಳಿದರೆ ಎಷ್ಟು ರಮ್ಯವಾಗಿ ಹೇಳ್ತಾರೆ. ಇವತ್ತು ಕ್ಷೀರ ಸಮುದ್ರ ನಮಗೆ ಗೊತ್ತಿದೆ, ಕ್ಷೀರ ಸಮುದ್ರ ನಮಗೆ ಗೊತ್ತಿದೆ, ಮೇರು ಪರ್ವತ ನಮಗೆ ಗೊತ್ತಿದೆ, ನೋಡಿ ಗೊತ್ತಿಲ್ಲ ಕೇಳಿ ಗೊತ್ತಿದೆ. ಕ್ಷೀರ ಸಮುದ್ರ ಅಂತ ಕೇಳಿ ಕೇಳಿ ಗೊತ್ತಿದೆ, ಮೇರು ಪರ್ವತ ಅಂತ ಕೇಳಿ ಕೇಳಿ ಗೊತ್ತಿದೆ. ನಾವು ಕಂಡಿಲ್ಲ, ಕಂಡಿದ್ದು ಯಾರು ಬಿಡ್ತಿದ್ದಿಲ್ಲ ಅದನ್ನ. ಈಗ ಚಿನ್ನದ ಪರ್ವತ ಎಲ್ಲ ಚುಚ್ಚು ಕಟ್ ಮಾಡ್ಕೊಂಡು ಹೋದ್ರೆ ಮೂಡ ಹೋಗ್ತಿತ್ತು ಪಾಪ. ಚಿನ್ನದ ಪರ್ವತ ಕಣ್ಣಿ ಕಂಡಿಲ್ಲ ಅದನ್ನ, ಯಾರು ಕೇಳಿ ಅಭ್ಯಾಸ ಇದೆ ನಮಗೆ. ಕನಕದಾಸ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಕ್ಷೀರಸಾಗರ ಕ್ಷೀರಸಾಗರ ಭಾರಿ ದೊಡ್ಡದು ಅಂತ ಆಶ್ಚರ್ಯ ಪಡಬೇಡಿ ಅಂತ ಹೇಳಿಬಿಡ್ತಾರೆ. ಕ್ಷೀರಸಾಗರ ದೊಡ್ಡದು ಅಂತ ಭಾರಿ ಆಶ್ಚರ್ಯ ಪಡಬೇಡಿ. ಯಾಕೆ ಗೊತ್ತಾ, ನಾವು ಪ್ರತಿ ಜನ್ಮದಲ್ಲೂ ಕೂಡ ನಮ್ಮ ತಾಯಂದ್ರೆ ಹಾಲು ಕುಡಿದಿರ್ತೀವಲ್ಲ, ಅದಿಷ್ಟೋ ಒಂದ್ ಕಡೆ ರಾಶಿ ಹಾಕಿಬಿಟ್ರೆ ಕ್ಷೀರಸಾಗರಕ್ಕೆ ಇಮ್ಮಿಗಿಲೋ ಅಂತ ಹೇಳ್ತಾರೆ. ಎರಡು ಕ್ಷೀರಸಾಗರ ಇರ್ತದೆ, ಎಷ್ಟು ತಮಾಷೆ. ಪ್ರತಿ ಜನ್ಮದಲ್ಲೂ ನಾವು ಕುಡದ ತಾಯಂದರೆ ಹಾಲನ್ನು ಲೆಕ್ಕ ಹಾಕಿಬಿಟ್ರೆ ಈ ಕ್ಷೀರಸಾಗರದ ಎರಡರಷ್ಟಾಗುತ್ತೆ ಅಂತ ಹೇಳಿದರೆ ಎಷ್ಟು ಜನ್ಮ ಹುಟ್ಟಿ ಬಂದಿರಬಹುದು ಲೆಕ್ಕ ಹಾಕಿ. ಎಂಥ ಪೊಯಿಟಿಕ್ ವೇ ಆಫ್ ಎಕ್ಸ್ಪ್ರೆಷನ್ ಅದು, ಒಂದು ದೊಡ್ಡ ಕಾವ್ಯ ಅದು. ಒಂದು ಎಲ್ಲೋ ಕ್ಷೀರಸಾಗರ ಅಲ್ಲ, ನಮ್ಮ ಹೊಟ್ಟೆಯೊಳಗೆ ಕ್ಷೀರಸಾಗರ ಬಂದವಳು ಆಗಿದೆ ಅಂತ ಹೇಳುತ್ತಾರೆ. ಇನ್ನೊಂದು ಹೇಳ್ತಾರೆ, ಮೇರುಪರ್ವತ ಹೇಳ್ಕೋಬೇಡಿ. ಪ್ರತಿ ಜನರು ತಿಂದಿದ್ದ ಆಹಾರ ತಿಂದೇವಲ್ಲ, ತಿಂದ ಆಹಾರ ಸುಂದರವೇನೋ ರಾಶಿ ಹಾಕಿಬಿಟ್ರೆ ಮೇರು ಪರ್ವತಕ್ಕೆ ಇಮ್ಮಿಗಿಲು ಅಂತ ಹೇಳುತ್ತಾರೆ. ಮೇರು ಪರ್ವತ ಡಬಲ್ ಆಗಿಬಿಡುತ್ತೆ ಅಂತ ಹೇಳುತ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಜನ್ಮಗಳಾಗಿರ್ಬೇಕು ನಮಗೆ ಯೋಚನೆ ಮಾಡಿ, ಎಷ್ಟು ಜನ್ಮಗಳಾಗಿರಬೇಕು. ಈ ಮಾತಿನೊಳಗೆ ಬಹಳ ಅರ್ಥವತ್ತಾದಂತಹ ಕಾವ್ಯ ಮತ್ತು ಶಾಸ್ತ್ರ ತುಂಬಿದೆ. ಇನ್ನು ಮೇಲಾದರೂ ಕೂಡ ಇದು ಸಂಕೋಲನ ತಪ್ಪಿಸಿಕೊಳ್ಬೇಕು ಅಂತ ಎಚ್ಚರಿಕೆ ಬರದೆ ಹೋದರೆ ಪ್ರಯೋಜನ ಇಲ್ಲ. ಅದಕ್ಕೇನೆ ಅಂತವಂತ ಇಮೇ ದೇಹಾಹ ನಿತ್ಯ ಶೋಕ್ತಾಹ ಶರೀರಿನಃ, ನಿತ್ಯವಾದ ದೇಹ ಹೊಂದಿದ ಜೀವನಿಗೆ ಈ ಹೊರಗಿನ ದೇಹಗಳೆಲ್ಲ ಅನಿತ್ಯವಾದ ದೇಹಗಳು. ಇದು ಹೋಗಬೇಕು, ನಿತ್ಯ ದೇಹ ಉಳಿಬೇಕು. ಆದರೆ ನಾವೆಂಥವ್ರು ಗೊತ್ತಾ, ನಮಗಿದು ಹೊರಗಿನ ದೇಹ ಅರ್ಥ ಮಾಡ್ಕೊಳ್ಳೋದು ಭಾರಿ ಸುಲಭ. ನಾವಿದ್ದೇವೆ, ಸ್ನಾನಕ್ಕೆ ಹೊರಟಿರ್ತಾನೆ, ಮಿನಿಮಮ್ ವಸ್ತ್ರ ಹಾಕ್ಕೊಂಡಿರ್ತಾನೆ, ಆಫೀಸ್ಗೆ ಹೋಗ್ತಾನೆ ಮ್ಯಾಕ್ಸಿಮಮ್ ವಸ್ತ್ರ ಹಾಕ್ಕೊಂಡಿರ್ತಾನೆ, ಇದು ನಮಗೆ ಗೊತ್ತು. ಮ್ಯಾಕ್ಸಿಮಮ್ ವಸ್ತ್ರ ಹಾಕ್ಕೊಂಡಿರ್ತಾನೆ ನಮ್ಮ ದೇಹ, ಆ ವಸ್ತ್ರ ಆಮೇಲೆ ಬರ್ತದೆ ತೆಗೆದು ಹಾಕ್ತಾನೆ, ಬೇರೆ ವಸ್ತ್ರ ಹಾಕ್ಕೋತಾನೆ. ವಸ್ತ್ರಗಳನ್ನು ಬದಲಾಯಿಸೋ ಕತೆ ಇದೆಯಲ್ಲ, ಅದೇ ರೀತಿ ದೇಹ ಬದಲಾಗುತ್ತೆ ಅಂತ ಹೇಳ್ತಾರೆ. ಅಲ್ಲೇ ಬಂದಿದೆ, ವಾಸಾಂಸಿ ಜೀರ್ಣಾನೆ ಯಥಾ ವಿಹಾಯ. ವಸ್ತ್ರಾಂತರ ಮಾಡೋದು ಹೇಗೋ ದೇಹಾಂತರ ಮಾಡೋದು ಹಾಗೆ, ವಸ್ತ್ರಾಂತರ ದೇಹಾಂತರ. ಈಗ ವಸ್ತ್ರಗಳನ್ನು ಬದಲಾಯಿ ಬಣ್ಣ ಬಣ್ಣದ ವಸ್ತುಗಳು, ಕೆಲವು ಎಷ್ಟು ಶರ್ಟ್ ಸೂಟ್ ಇಟ್ಕೊಂಡಿರ್ತಾರೆ ಗೊತ್ತಾ, ಕೆಲವರು ಎಷ್ಟು ಸೆಟ್ ಸೂಟ್ಗಳಿರುತ್ತೆ, ಎಷ್ಟು ಸೆಟ್ ಶರ್ಟ್ಗಳಿರುತ್ತೋ, ನಮ್ಗೆ ಎಷ್ಟೋ ಸೆಟ್ ಬಾಡಿಗಳು ಬಂದೋಗಿದೆ ಅಂತ ಹೇಳ್ತಾರೆ. ಹೊರಗಿನ ದೇಹ ಒಳಗಿನ ದೇಹ ಒಂದಿದೆ, ಮೇಲೆ ಕವರಿಂಗ್ ಇದೆಲ್ಲ ಕೂಡ, ಮೇಲೆ ಕವರಿಂಗ್ ಅಂಗಿ ಹೇಗಿರುತ್ತೆ, ಶರ್ಟ್ ಹೇಗಿರುತ್ತೆ, ಅದಕ್ಕೂ ತೋಳಿರುತ್ತೆ, ಅದಕ್ಕೂ ಹೀಗಿರುತ್ತೆ, ಭಾಷೆ ಅದಕ್ಕೂ ತೋಳಿರುತ್ತಲ್ಲ. ನಮ್ಮ ಹೊರಗಿನ ದೇಹಕ್ಕೆ ತಕ್ಕಂತೆ ಮೇಲಿನ ದೇಹ ಫ್ರೇಮ್ ಮಾಡಿದ್ದಾರೆ ಅಂತ ಭಗವಂತ. ಇಷ್ಟೇ ವ್ಯತ್ಯಾಸ, ಆ ದೇಹ ಬಿಚ್ಚಿಡ್ಲಕ್ಕೆ ಬರುತ್ತೆ, ಅಂಗಿಗಳನ್ನು ಬಿಚ್ಚಿಡ್ಲಕ್ಕೆ ಬರೋದಿಲ್ಲ ಅಷ್ಟೇ. ಇದು ಹುಟ್ಟಿದ ಕೊನೆಯವರೆಗೂ ಭಗವಂತ ಹಾಕ್ತಾರೆ, ಭಗವಂತ ಬಿಚ್ಚುತ್ತಾರೆ, ಅಲ್ಲಿವರೆಗೂ ಹಾಗೆ ಇರಬೇಕಷ್ಟೇ. ಆದರೆ ಈ ಮಧ್ಯದ ಗಲಾಟೆ ಏನು, ನಮ್ಮ ಚರ್ಮ ಇದೆಯಲ್ಲ ಅಂತ ತೆಗಲಕ್ಕೆ ಬರೋದಿಲ್ಲ ನಮಗೆ, ಬಟ್ಟೆ ಮೇಲಿನ ಬಟ್ಟೆ ತೆಗೆದು ಚರ್ಮ ತೆಗಲಕ್ಕೆ ನಮಗೆ ಬರೋದಿಲ್ಲ. ತೆಗೆದ್ರೆ ಕೂಡಲಕ್ಕಂತೂ ಸಾಧ್ಯ, ಹೊಡ್ಕೋತಿರ್ತಾನೆ ಸಾಧ್ಯ, ಅಷ್ಟು ನೋವಾಗಿ ಬಿಡುತ್ತೆ, ಸಾಧ್ಯ ಇಲ್ಲ. ಬಿಗಿಯಾದ ಬಟ್ಟೆ ತೆಗೆದ್ರೆ ನೋವಾಗುತ್ತೆ, ನೋವಕ್ಕೆ ಅಂಟುಕೊಂಡಿರೋ ಚರ್ಮ ತೆಗಲಿಕ್ಕೆ ಬರುತ್ತ ನಮಗೆ ಸಾಧ್ಯ ಇಲ್ಲ. ಅದರೊಳಗೆ ಮತ್ತೆ 108 ದಿನ ದೇಹ, ರೋಮಗಳು 8 crore ಅಂತ ಹೇಳಿದ್ರಿಂದ ಇನ್ನು ಡೀಪನ್ ಆಗ್ತಾ ಹೋದ್ರೆ ಸಾಧ್ಯವಾಗೋದಿಲ್ಲ, ಪೂರ್ತಿ ರೀಚ್ ಆಗಬೇಕು ಒಳಗಡೆಗೆ. ಕೊನೇ ಹೋದಾಗ ಯಾವ್ದು ಸಿಗುತ್ತೆ ಅಂದ್ರೆ ಆಗ ಸ್ವರೂಪ ದೇಹ ಸಿಗುತ್ತೆ ಅಂತ ಹೇಳ್ತಾರೆ. ಸ್ವರೂಪ ದೇಹ, ಆ ದೇಹ ಇದೆಯಲ್ಲ ಅದು ಎಟರ್ನಲ್, ಎಂದೂ ಸಾವಿಲ್ಲ. ಅದು ಮೋಕ್ಷದೊಳಗೆ ಆ ದೇಹ ಮಾತ್ರ ಉಳ್ಕೊಳ್ಳುತ್ತೆ. ಒಂದು ಹುಟ್ಟೋ ಪ್ರಶ್ನೆ ಬರೋದಿಲ್ಲ, ಸಾಯೋ ಪ್ರಶ್ನೆನೂ ಬರೋದಿಲ್ಲ. ಆ ದೇಹ ಎಂಥದ್ದು ಗೊತ್ತೇನು, ಬಹಳ ಚಿಕ್ಕದು, ಸೈಜನೊಳಗೆ ಪ್ರಕಾಶ ರೂಪವಾದದ್ದು, ಅತ್ಯಂತ ತೇಜೋಮಯವಾದ ದೇಹ ಅದು. ಅಜ್ಞಾನ ಇಲ್ಲ, ಅದಕ್ಕೆ ದುಃಖ ಇಲ್ಲ, ಆರಾಮಾಗಿರ್ತಕ್ಕಂಥ ದೇಹ. ಆ ದೇಹ ರೀಚ್ ಆಗಲಿಕ್ಕೆ ನಾವು ಸಾಧನೆ ಮಾಡ್ತಿರೋದು. ಆ ಹಂತ ರೀಚ್ ಆಗಬೇಕು ಅಂತ ಬಣ್ಣದ ಅಂಗಡಿಗೆ ಹೋಗಿ ಬಟ್ಟೆ ತರ್ತಾನಲ್ಲ, ವೈಕುಂಠಕ್ಕೆ ಹೋಗಿ ಸ್ವರೂಪ ದೇಹ ಪಡಿಬೇಕು ಅಂತ ಹೇಳಿದ್ದ. ಯುಗಾದಿ ಬಂತು ಅಂದ್ರೆ ಬಟ್ಟೆ ಖರೀದಿ ವ್ಯಾಪಾರ ಶುರು ಆಗ್ಬೇಕು. ಓ, ಬಟ್ಟೆ ಖರೀದಿ ಶುರು ಮಾಡಿಬಿಡ್ತಾರೆ. ನಾವಾರು ಹೋಗ್ತಾರೆ ಮನೆಗೆ, ಅವರಾರು ಬರ್ತಾರೆ ಬಟ್ಟೆಗಳು ತಗೊಂಡು ಬಿಡೋದಿಲ್ಲ, ಸಂಚಾರ ಇಟ್ಕೊಂಡು. ಶಾಸ್ತ್ರ ಹೇಳುತ್ತೆ ಈ ಬಟ್ಟೆ ಹಾಕೊಳ್ಳೋದು ಹೊಸ ಹಬ್ಬಕ್ಕೆ, ಈ ಬಟ್ಟೆ ಹಾಕೊಳ್ಳೋದು ಹೊಸ ಹಬ್ಬಕ್ಕೆ, ಒಳಗಿನ ದೇಹವನ್ನು ಕಾಣ್ತೇವಲ್ಲ ಅದು ಭಾರಿ ದೊಡ್ಡ ಹಬ್ಬ ಅಂತ ಹೇಳುತ್ತಾರೆ. ಎಲ್ಲಾ ವಸ್ತ್ರಗಳಿಗಿಂತ ಅತಿ ದೊಡ್ಡ ವಸ್ತ್ರ ನಮ್ಮ ಸ್ವರೂಪ ದೇಹ. ಅದು ಯಾವಾಗ ಕಾಣುತ್ತೆ ನೋಡಿ, ಅಲ್ಲಿ ನಮ್ಮ ಸಾಧನೆ ಮುಗೀತು. ಅದು ಸಿಗೋದು ಯಾವಾಗ, ವೈಕುಂಠಕ್ಕೆ ಹೋದ ಮಾತ್ರ ಅಂತ ಹೇಳ್ತಾರೆ. ವೈಕುಂಠ ಲೋಕದಲ್ಲಿ ಮಾತ್ರ ನಮ್ಮ ಒಳಗಿನ ದೇಹ ಮಾತ್ರ ಕಾಣತಕ್ಕಂಥದ್ದು. ಹೊಟ್ಟು ಹೇಗಿದೆ, ಬಾಕಿ ಹೇಗಿದೆ, ಜೀವನ ದೇಹ, ಒಳಗಿನ ದೇಹ ಬೆಳ್ಳಗಿದೆ ಅಂತ ಹೇಳ್ತಾರೆ. ಸ್ವಚ್ಛವಾದ ದೇಹ, ಶುದ್ಧವಾದ ದೇಹ, ಅಪ್ರಾಕೃತವಾದ ದೇಹ. ಭಗವಂತನದು ಸೂರ್ಯ ಪ್ರಕಾಶ, ಇವರದ್ದು ಮಿಣುಕುಳದ ಪ್ರಕಾಶ. ಅಂತೂ ಪ್ರಕಾಶ ಇದೆ ಜೀವನ, ಸ್ವಲ್ಪ ಪ್ರಕಾಶ ಇದೆ. ನಿತ್ಯನಾದ ಭಗವಂತನಿಗೆ ಪ್ರತಿಬಿಂಬರಂತೆ ಜೀವರುಗಳೆಲ್ಲ ಇದ್ದಾರೆ. ಇದು ಮುಂದಿನ ವಿಷಯಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್. ಭಗವಂತನ ಏನು ಸಂಬಂಧ ಅಂತ ಮುಂದಿನ ಪ್ರಶ್ನೆ. ಭಗವಂತನ ಏನು ಸಂಬಂಧ, ನಮ್ಮ ಉತ್ತರ ಸಂಬಂಧನೇ ಇಲ್ಲ ಅಂತ ನಮ್ಮ ಉತ್ತರ. ಭಗವಂತನ ಏನು ಸಂಬಂಧ ಅಂತ ಕೇಳಿದರೆ ನಮಗೂ ಭಗವಂತನ ಸಂಬಂಧವೇ ಇಲ್ಲ. ನಾವಿಲ್ಲಿ ಕೂತ್ಕೊಂಡು ಗೌರ್ಮೆಂಟ್ ಸಂಬಂಧ ಇಲ್ಲ ಅಂತ ಹೇಳಿ ನೋಡೋಣ, ಸರ್ಕಾರದ ಸಂಬಂಧ ಇಲ್ಲ ಅಂತ ಹೇಳಿ, ಅದೇ ಕರೆಂಟ್ ಯಾರು ಕೊಟ್ಟರು ಅಂತ ಕೇಳ್ತಾರೆ, ಬೀದಿ ರಿಪೇರಿ ಯಾರು ಮಾಡಿಸಿರು ಅಂತ ಕೇಳ್ತಾರೆ, ಮತ್ತೆ ಗಾಡಿ ವ್ಯವಸ್ಥೆ ಯಾರು ಮಾಡಿದಾಗ, ಲೈಟ್ ಯಾರು, ಫೋನ್ ಯಾರು ಕೊಟ್ಟು, ಎಲ್ಲ ಕೇಳಕ್ಕೆ ಶುರು ಮಾಡುತ್ತಾನೆ. ಸರ್ಕಾರದ ಸಂಬಂಧ ನಮಗೆ ಬೇಕಾದಷ್ಟು ಇದೆ. ಇವತ್ತು ನಮ್ಮನೆ ನಮ್ಮ ಸೈಟು ಅಂತ ಸುಮ್ಮನೆ ಕೂತ್ಕೊಳ್ಳಿ, ಸರ್ಕಾರ ಬರುತ್ತೆ ಟ್ಯಾಕ್ಸ್ ಕೊಟ್ಟಿ ಅಂತ ಕೇಳಕ್ಕೆ ಬರುತ್ತೆ. ಸೈಟ್ ತಗೊಳ್ಳೋದು ನಾವು, ಟ್ಯಾಕ್ಸ್ ಹಾಕೋದು ಅವರು. ಮನೆ ಕಟ್ಟಕ್ಕೆ ಹೋಗ್ಬೇಕಾದ್ರೆ ನಾವು, ನಮ್ಮ ಸೈಟು. ಮನೆ ಕಟ್ಟಿಸ್ಬೇಕಾದ್ರೆ ಸುಮ್ಮನೆ ಕಟ್ಟಾಗಿಲ್ಲ, ಬಂದು ಬಿಡಿ ಬಿಡಿಸ್ಬಿಡ್ತಾರೆ, ಪರ್ಮಿಷನ್ ತಗೋಬೇಕು, ಬಂದು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೋಬೇಕು, ಕಟ್ಟಬೇಕು. ನಮ್ಮದೇ ಸೈಟು ಸಮಸ್ಯೆ ಬರೆಯಾಗಿಲ್ಲ, ಮತ್ತೆ ನಮ್ಮದೇ ಸೈಟು ಸರ್ಕಾರ ಅನುಮತಿ ಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಇವತ್ತು ಸರ್ಕಾರ ನಮ್ಮನ್ನು ಹೇಗೆ ನಿಯಂತ್ರಣ ಮಾಡುತ್ತೋ, ಇದರ ಕೋಟಿ ಪಟ್ಟು ಭಗವಂತ ನಿಯಂತ್ರಣ ಮಾಡ್ತಾನೆ ನಮ್ಮನ್ನು. ಭಗವಂತನ ಸ್ವಾತಂತ್ರ್ಯ ಊಹಾತೀತವಾದ ಸ್ವಾತಂತ್ರ್ಯ. ಅವನನ್ನು ನಾವು ಅರ್ಥ ಮಾಡ್ಕೋಬೇಕು. ಅವನಿಗೆ ನಮಗೇನು ಸಂಬಂಧ ಆಗಿದ್ರೆ, ಇದನ್ನು ಹೇಳೋದು ತುಂಬ ಜನಕ್ಕಾಗಲಿಲ್ಲ. ಇವತ್ತು ಎಷ್ಟೋ ಜನ ತಾತ್ವಿಕ ಮಾತಾಡ್ತಾರೆ ಹೊರತು ಸಮಸ್ಯೆ ಪರಿಹಾರ ಮಾಡಿಲ್ಲ. ಜೀವರಿಗೂ ಬದಿಯವರಿಗೂ ಏನು ಸಂಬಂಧ, ಯಾವ ರೀತಿಯಾದ ಸಂಬಂಧ ಇದೆ? ಭಗವದ್ಗೀತೆ ಬಹಳ ಚೆನ್ನಾಗಿ ಉತ್ತರ ಕೊಡುತ್ತೆ ಅದಕ್ಕೆ. ಅನೇಕರಿಗೆ ಸಂಬಂಧ ಯಾಕೆ ಯೋಚನೆ ಮಾಡಲಿಲ್ಲ ಅಂದರೆ, ಇರೋದೇ ದೇವನೊಬ್ಬ, ಜೀವರೇ ಇಲ್ಲ ಅಂತ ಹೇಳಿದವರು ಕೆಲವರು. ಇದರ ಸಂಬಂಧ ಎಲ್ಲ ಪ್ರಶ್ನೆ ಬರಲೇ ಇಲ್ಲ ಅವರಿಗೆ. ಹಿಂದಕ್ಕೆ ಏನು ತಿಳ್ಕೊಂಡ್ಬಿಟ್ರು, ಜೀವನೇ ದೇವ, ದೇವನೇ ಜೀವ ಅಂತ ತಿಳ್ಕೊಂಡ್ಬಿಟ್ರು. ಇದಕ್ಕೂ ಇಲ್ಲ, ಭಗವದ್ಗೀತೆ ಹೇಳೋದಿಲ್ಲ. ಅನೇಕ ಜೀವರಿದ್ದಾರಿಂದ ಭಗವಂತ ಹೇಳಿ ಆಗ್ತಾ ಇದ್ದರಿಂದ ಒಬ್ಬನೇ ಜೀವನ ಭಗವಂತ ಭಗವದ್ಗೀತೆ ಒಪ್ಪಲಿಲ್ಲ. ಮತ್ತೇನು ಸಂಬಂಧ ಆಗಿದ್ರೆ, ದೇವ್ರನ್ನ ಒಪ್ಪದವರು ಕೆಲವರು, ಜೀವ್ರನ್ನ ಒಪ್ಪದವರು ಕೆಲವರು, ಜಗತ್ತನ್ನು ಒಪ್ಪದವರು ಕೆಲವರು, ಏನೋ ಒಪ್ಪದೇ ಇದ್ದವರು ಅನೇಕರು, ಹೀಗೆಲ್ಲ ಇದ್ದಾರೆ. ಆದರೆ ದೇವರು ಇದ್ದಾನೆ, ಜೀವರು ಇದ್ದಾರೆ, ಜಗತ್ತು ಇದೆ, ದೇವರಿಗೂ ಜೀವನಿಗೆ ಏನು ಸಂಬಂಧ ಪ್ರಶ್ನೆ. ಅದು ಭಗವಂತ ಹೇಳ್ತಾನೆ, ಭಗವಂತ ನಿತ್ಯ, ಜೀವರುಗಳು ನಿತ್ಯ, ಭಗವಂತ ಬಿಂಬ, ಜೀವರೆಲ್ಲ ಪ್ರತಿಬಿಂಬ ಅಂತ ಹೇಳ್ತಾನೆ. ಇದು ತೀರಾ ಹೊಸ ಕಾನ್ಸೆಪ್ಟ್. ಇದು ಒಂದು ಕರಣಿ ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಅಥವಾ 100 photos ಒಬ್ಬ ವ್ಯಕ್ತಿ ಕೂತಿದ್ದಾನೆ, ವ್ಯಕ್ತಿ ಒಬ್ಬನು 100 photos. ಇವತ್ತು ಪರಮಾತ್ಮ ವ್ಯಕ್ತಿಯಂತೆ ಇದ್ದಾನೆ, ಆ 100 photos ಜೀವರಿದ್ದಾರೆ ಅಂತ ಹೇಳ್ತಾನೆ. ಭಗವಂತನ ಪ್ರತಿಬಿಂಬಗಳಂತೆ ಜೀವರು, ಭಗವಂತ ಬಿಂಬದಂತೆ ಕೂತಿದ್ದ. ಅನೇಕ ಇಲ್ಲೇ ತಪ್ಪು ತಿಳ್ಕೊಂಡ್ಬಿಡೋದು. ಓಹೋ, ನಮ್ಮ ಫೋಟೋ ನಾವು ತಾನೆ, ನಾವೆಲ್ಲ ಭಗವಂತ ಆಗಿಬಿಟ್ವಲ್ಲ ಅಂತ ನಮ್ಮ ಉತ್ತರ. ನಮ್ಮ ಫೋಟೋ ನಮ್ಮದೇ ತಾನೆ, ನಾವೆಲ್ಲ ಭಗವಂತನೇ ಅಂತ ಹೇಳಿದ್ದಾರೆ. ತಕ್ಷಣ ಇಲ್ಲೇ ತಪ್ಪು ತಿಳ್ಕೊಂಡಿರೋದು. ಫೋಟೋನೇ ನಾವ ಹಾಗಿದ್ರೆ, ಫೋಟೋ ನಾವ, ಯಾರೋ ಬರ್ತಾರೆ ಫೋಟೋ ಹರಿದಾಕ್ಬಿಡ್ತಾರೆ, ನಮ್ಮ ಕೈಕಾಲು ಮುರಿದೋಗುತ್ತೆ ಅದರಿಂದ, ಏನು ಇಲ್ಲ. ಸೊ ಫೋಟೋ ಬೇರೆ, ನಾವು ಬೇರೆ, ನಮ್ಮನ್ನು ಚೂಟಿ ರಕ್ತ ಬರುತ್ತೆ, ಫೋಟೋ ಹರಿರಿ ಏನು ಬರೋದಿಲ್ಲ. ಅಂದರೆ ಫೋಟೋ ನಮ್ಮದು ಅಂತ ತಿಳ್ಕೊಂಡ್ರೆ ಫೋಟೋ ನಾವು ಒಂದೇನಾ? ಫೋಟೋ ನಾವು ಬೇರೆ ಬೇರೆ, ನಮ್ಮಂತೆ ಫೋಟೋ ಇದೆ ಹೊರತು ಫೋಟೋನೇ ನಾವಲ್ಲ. ಅನೇಕರಿಗೆ ಗೊತ್ತಿಲ್ಲ ಇರುವುದು. ಫೋಟೋ ನಾವೇ ಆಗಿ ಹೋಗ್ಬಿಟ್ಟರೆ ಎಷ್ಟು ಗತಿ ಆಗೋದು? ಎಷ್ಟು ಜನ ಹೋಗ್ತಾರೆ, ಮನೆ ಕರ್ಕೊಂಡು ಹೋಗ್ತಾರೆ, ನಮ್ಮ ಅಪ್ಪ ನೋಡಿದ್ರೆ ಫೋಟೋ ತೋರಿಸ್ತಾರೆ, ನಿಮ್ಮಪ್ಪ ಸತ್ತೋದ್ರು ಅಂತ ಹೇಳಿದ್ರೆ ಮತ್ತೆ ಇಲ್ಲಿದ್ದಾರಲ್ಲ, ಅದಕ್ಕೆ ಏನು ಹೇಳಬೇಕು? ಅದಕ್ಕೆ ನಮ್ಮಪ್ಪನ ಫೋಟೋ ಅಂತ ಹೇಳಿದಾಗ ಫೋಟೋನೇ ಅಪ್ಪನಾ? ಅಲ್ಲೇ ಅಲ್ಲ, ಅಲ್ಲ ರೀ, ನಮ್ಮಪ್ಪನ ಫೋಟೋ ಇದು ಅಂತ ಹೇಳ್ತಾರೆ. ನಮ್ಮಪ್ಪ ಇಲ್ಲ, ನಮ್ಮಪ್ಪನ ಫೋಟೋ ಇದು. ಅದ್ರ ಫೋಟೋ ಅಪ್ಪ ಬೇರೆ ಅಂತ ಆಯ್ತೋ ಇಲ್ಲ ಈಗ? ಅದು ಜೀವರೆಲ್ಲ ಫೋಟೋಗಳು, ಭಗವಂತ ವ್ಯಕ್ತಿ. ಅಂದರೆ ಭಗವಂತನ ಜೀವನಿಗಿರೋದೇನೋ ಸಿಮಿಲಾರಿಟಿ ಇದೆ ಹೊರತು ದೇ ಆರ್ ನಾಟ್ ಸೇಮ್ ಅಂತ. ಸಾದೃಶ್ಯ ಇದೆ, ನಮ್ಮ ಅಪ್ಪನಂತೆ ಫೋಟೋ ಇದೆ ಹೊರತು ಫೋಟೋನೇ ಅಪ್ಪನಲ್ಲ, ಅಪ್ಪ ಫೋಟೋನೂ ಅಲ್ಲ. ದೇವರು ಜೀವನಲ್ಲ, ಜೀವರು ದೇವರು ಅಲ್ಲ. ಆದರೆ ಜೀವರು ದೇವನಂತೆ ಇದ್ದಾರೆ ಅಂತ ಹೇಳಿದ್ರು. ಯಾವ ರೀತಿ ಇದ್ದಾರೆ? ಅಪ್ಪ ಫೋಟೋ ಒಂದೇ ರೀತಿ ಇದೆ ನೋಡೋದಕ್ಕೆ, ಅಪ್ಪ ಒಂದೇ ರೀತಿ ಇಲ್ಲವೇನ್ರಿ, 100% ಒಂದೇ ರೀತಿ ಇದ್ದಾರೆ. ಹೌದು, ನಮ್ಮಪ್ಪಂದೇ ಫೋಟೋ ಇದು. ಹೀಗೆ ನಮ್ಮಪ್ಪ ಇದ್ರು ಅಂತ ಹೇಳ್ತಾನೆ. ಹೀಗೆ ನಮ್ಮಪ್ಪ ಇದ್ರು, ಇಬ್ರು ಒಂದೇನಾ? ಅಲ್ಲೇ ಅಲ್ಲ. ಯಾಕೆಂದ್ರೆ ಅಪ್ಪ ಮಾತಾಡ್ತಾರೆ, ಫೋಟೋ ಮಾತಾಡೋದಿಲ್ಲ, ಮಧ್ಯೆ ಫೋಟೋಗೆ ಮಾತೇ ಬರೋದಿಲ್ಲ, ರೋಟೋಗೆ ಊಟ ಮಾಡೋದಿಲ್ಲ, ಪುಣ್ಯ ಅದಕ್ಕೆ ಹಾಕೊಂಡಿರ್ತಾರೆ. ಎಲ್ಲರೂ ಅನ್ನ ಹಾಕೋತಿದ್ದಿಲ್ಲ, ಊಟಗಟ್ಟೆ ಶುರು ಮಾಡಿದ್ರೆ ಫೋಟೋ ಹೋವಿಂದ ಯಾರೂ ಹಾಕೊಂಡಿರ್ತಿದ್ದಿಲ್ಲ. ಊಟ ಮಾಡೋದಿಲ್ಲ, ಅದು ಮಾತಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ಆರಾಮಾಗಿ ಅದು ಪಾರಿ ಇದ್ರ ಪಾಡಿಗೆ. ಎಷ್ಟು ವ್ಯತ್ಯಾಸ ಇದೆ! ಸ್ಟಿಲ್ ಯಾರು ಒಂದೇ ರೀತಿ ಇದ್ದಾರೆ ನೋಡಿದ್ರ. ಈ ಒಗಟನ್ನ ಬಿಡಿಸೋರು ಸಿಂಹದ ಆಚಾರ್ಯ. ಜೀವರೆಲ್ಲ ದೇವರಂತೆ ಜಸ್ಟ್ ಸಿಮಿಲರೇ ಹೊರತು ಎಕ್ಸಾಕ್ಟ್ಲಿ ಸಿಮಿಲರು ಅಲ್ಲ, ಜಸ್ಟ್ ಸಿಮಿಲರ್, ಸೇಮ್ ಅಂತೂ ಅಲ್ಲವೇ ಅಲ್ಲ. ಇದು ನಿಜವಾದ ಅರ್ಥದಲ್ಲಿ ಜೀವಾತ್ಮ ಪರಮಾತ್ಮರ ಸಂಬಂಧ. ಇಲ್ಲಿಯ ಶ್ಲೋಕಗಳೆಲ್ಲ ತುಂಬಾ ಜಟಿಲ ಶ್ಲೋಕಗಳು, ನೋಡೋದಕ್ಕೆ ಭಾರಿ ಸುಲಭ. ಓದಿದ್ರೆ ಏನು ನೋಡಿದ್ರೆ ಏನು, ಎಷ್ಟು ಸುಲಭ ಇದೆ ಭಗವದ್ಗೀತೆ, ಯಾರು ಬೇಕಾದ್ರೂ ಓದು ಅಂತ ತಿಳ್ಕೊಂಡ್ಬಿಡ್ತೇವೆ. ಅಂತವಂತ ಇಮೇ ದೇಹಾಹ ನಿತ್ಯ ಶೋಕ್ತಾ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಸರಳವಾದ ಶ್ಲೋಕ, ಏನು ಕಷ್ಟದ ಪದ ಇಲ್ಲ. ಆ ಕಾನ್ಸೆಪ್ಟ್ ಮಾತ್ರ ಭಾರಿ ಕಷ್ಟವಾದ ಕಾನ್ಸೆಪ್ಟ್ ಅದು. ಭಗವಂತ ನಿತ್ಯನಾಗಿದ್ದಾನೆ, ಬಿಂಬನಾಗಿದ್ದಾನೆ, ಜೀವರೆಲ್ಲ ಪ್ರತಿಬಿಂಬರಂತೆ ಇದ್ದಾರೆ. ಅಂತ ಪ್ರತಿಬಿಂಬರೇ ಆಗಿದ್ದಾರೆ, ತಿಳ್ಕೊಳ್ಳಿ, ಏನು ತಪ್ಪಲ್ಲ. ಆದರೆ ಭಗವಂತ ಅನಾಶಿ, ಅನಾಶಿ ಜೀವನು ಅನಾಶಿ. ಪರಮಾತ್ಮನೂ ನಾಶ ಇಲ್ಲ, ಜೀವರಿಗೂ ನಾಶ ಇಲ್ಲ. ಆದರೆ ಜೀವರಿಗೆ ಸ್ವರೂಪದಲ್ಲಿ ನಾಶ ಇಲ್ಲ, ಹೊರಗಿನ ದೇಹಗಳು ಬದಲಾವಣೆ ಆಗ್ತಾನೆ ಹೋಗುತ್ತೆ. ಭಗವಂತ ಆಗಲ್ಲ, ಅವನ ಯಾವ ದೇಹಕ್ಕೂ ನಾಶ ಇಲ್ಲ. ಭಗವಂತನ ವೈಶಿಷ್ಟ್ಯ ಇದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಮೊದಲಾದ ಭಗವಂತನ ವಿಶ್ವಂ ವಿಷ್ಣು ಷಟ್ಕಾರ, ಆ ಬರೀ ಹೆಸರುಗಳಲ್ಲ, ಒಂದೊಂದು ರೂಪ ಇದೆ ಅಂತ ಹೇಳ್ತಾರೆ. ವಿಶ್ವ ಅಂತ ಒಂದು ರೂಪ ಇದೆ, ವಿಷ್ಣು ಅಂತ ಒಂದು ರೂಪ ಇದೆ, ವಷತ್ಕಾರ ಅಂತ ಒಂದು ರೂಪ ಇದೆ, ವೈದ್ಯ ಅಂತ ಒಂದು ರೂಪ ಇದೆ, ವೇದ್ಯ ಅಂತ ರೂಪ ಇದೆ, ಯೋಗಿ ಅಂತ ರೂಪ ಇದೆ, ಸ್ಥಾವರರು, ದಶಾವತಾರ, ಸಹಸ್ರಾವತಾರ, ಇಷ್ಟು ರೂಪಗಳಿವೆಯಲ್ಲ. ಯಾವ ರೂಪಕ್ಕೂ ಹುಟ್ಟು ಇಲ್ಲ, ಯಾವ ರೂಪಕ್ಕೂ ಸಾವಿಲ್ಲ. ಇದು ಭಗವಂತನ ವೈಶಿಷ್ಟ್ಯ. ನಮಗೆಲ್ಲ ಹುಟ್ಟು, ಎಲ್ಲದಕ್ಕೂ ಹುಟ್ಟಿದೆ, ಎಲ್ಲದಕ್ಕೂ ಸಾವಿದೆ. ಸ್ವರೂಪ ದೇಹದಲ್ಲಿ ಮಾತ್ರ ನಮಗೆ ಸಾವಿಲ್ಲ, ಭಗವಂತನ ಯಾವ ರೀತಿಯೂ ಸಾವಿಲ್ಲ. ಆದ್ದರಿಂದ ಹರಿರೇವ ಪರಹ ಹರಿರೇವ ಗುರುಹು, ಇದೆಲ್ಲ ತಾನೇ ಹೇಳ್ತಾನೆ ಮುಂದೆ ಭಗವಂತ 4ನೇ ಅಧ್ಯಾಯದಲ್ಲಿ. ಅರ್ಜುನ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನ, ನಿನಗೆ ನನಗೆ ಎಷ್ಟೋ ಹುಟ್ಟುಗಳಾಗಿಬಿಟ್ಟಿದೆ ಅಂತ ಭಗವಂತ ಹೇಳ್ತಾನೆ. ಎಷ್ಟೋ ಹುಟ್ಟುಗಳಾಗಿ ಹೋಗಿಬಿಟ್ಟಿದೆ. ಆದರೆ ವ್ಯತ್ಯಾಸ ಏನು ಗೊತ್ತಾ? ತಾನ್ಯಹಂ ವೇದ ಸರ್ವಾಣಿ, ನನಗೆಲ್ಲವೂ ಗೊತ್ತಿದೆ. ನನ್ನ ಅವತಾರವೂ ನನಗೆ ಗೊತ್ತಿದೆ, ನಿಮ್ಮದೆಲ್ಲರೂ ನನಗೆ ಗೊತ್ತಿದೆ. ಅರ್ಜುನ, ನಂದು ಗೊತ್ತು, ನಿಂದು ಗೊತ್ತು, ನಿನಗೆ ನಂದು ಗೊತ್ತಿಲ್ಲ, ನಿಂದು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ ಭಗವಂತನ. ನತ್ವಂ ವ್ಯರ್ಥ ಪರಂತಪ, ನಿನಗೆ ಯಾವುದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದ್ದೇ ಇಲ್ಲ. ಇದು ಭಗವಂತ ಹೇಳಿದ ಮಾತು. ಎಲ್ಲ ಗೊತ್ತಿರೋ ಭಗವಂತ, ತನ್ನ ಬಗ್ಗೆನೂ ಗೊತ್ತಿಲ್ಲದ ಜೀವ, ಇಬ್ಬರು ಎಷ್ಟು ವಿಭಿನ್ನ ವ್ಯಕ್ತಿಗಳು ಅಂತ ಗೊತ್ತಾಗುತ್ತೆ. ತನ್ನ ಬಗ್ಗೆನೇ ಗೊತ್ತಿಲ್ಲದ ಜೀವ, ಎಲ್ಲರ ಬಗ್ಗೆ ಗೊತ್ತಿರತಕ್ಕಂಥ ಭಗವಂತ, ಇದು ಭಗವದ್ಗೀತೆ ಕೊಟ್ಟ ಭಗವಂತನ ಚಿತ್ರ ಇದು. ಆದ್ದರಿಂದ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಇವತ್ತು ಶ್ಲೋಕದ ಭಾಗವನ್ನು ಹೇಳಿ ಪ್ರವಚನ ಮುಕ್ತಾಯ ಮಾಡಬೇಕು. ಭಾವ ಇಷ್ಟೇ. ಆ ಭಗವಂತ ಇದ್ದಾನೆ ದೊಡ್ಡ ಸ್ವಾಮಿಯವನು, ನಾವೆಲ್ಲ ಪ್ರತಿಬಿಂಬರು, ಅವನ ದಾಸಾನುದಾಸರು. ನಾವು ಬದುಕೋದು ಹೇಗೆ? ಈಗ ಸ್ವಾಮಿ ಹತ್ರ ಕೆಲಸ ಮಾಡಿಕೊಂಡಿರೋ ಭೃತ್ಯ ತನ್ನ ಜೀವನವನ್ನು ಸುಖ ನಡೆಸಬೇಕು ಅಂತಿದ್ರೆ ಅವನ ಸ್ವಾಮಿಯನ್ನ ಮೆಚ್ಚಿಸಬೇಕು, ಸ್ವಾಮಿಯ ಮಾತನ್ನು ಕೇಳಬೇಕು, ಸ್ವಾಮಿಯ ಸೇವಕನಾಗಬೇಕು, ಅವನು ಹೇಳಿದ್ದನ್ನು ಮಾಡಿ ಮಾಡಿದ್ದೇನೆ ಸಾರ್ ಅಂತ ಹೇಳಬೇಕು. ಅಲ್ಲಿಗೆ ಅವನ ಜೀವ ಭೃತ್ಯನ ಜೀವನ ಸಾರ್ಥಕ. ಭಗವಂತ ಸ್ವಾಮಿ, ನಾವೆಲ್ಲ ಅವನ ಭೃತ್ಯರುಗಳು. ಭಗವಂತ ಈಶಾ, ನಾವೆಲ್ಲರೂ ಅವನ ದಾಸಾನುದಾಸರುಗಳು. ಹನುಮಂತ ಹೇಳಿದ್ದ ಅದನ್ನೇನೆ, ರಾಮದೇವರ ದಾಸ ಅಂತ ಕರ್ಕೊಂಡಿದ್ದ ಹನುಮಂತನ ವೈಶಿಷ್ಟ್ಯ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕೃಷ್ಣ ಕರ್ಮಣಃ. ಭಗವಂತ ಈಶಾ, ಅವನೊಬ್ಬನೇ ಈಶಾ. ನಾವು ಅನಂತಾನಂತ ದಾಸರಿದ್ದೇವೆ. ನಾವೇನು ಮಾಡಬೇಕು? ಅನಾಶಿನು ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಇದು ಆಚಾರ್ಯ ಬರೆದ ಅರ್ಥ. ಅಂತ ಭಗವಂತ ನಮಗೆ ಸ್ವಾಮಿ, ನಾವು ದಾಸರಾದ್ದರಿಂದ ನಾವು ಸದ್ಗತಿ ಹೋಗಬೇಕು ಅಂತಿದ್ರೆ ಅವನು ಕೊಡಬೇಕು, ಅವನು ಕೊಡಬೇಕು ಅಂತಿದ್ರೆ ನಮ್ಮೇಲೆ ಕರುಣೆ ಬರಬೇಕು. ನಮ್ಮ ಕರುಣೆ ಬರಬೇಕು ಅಂತಾದರೆ ಅವನು ಹೇಳಿದಾಗ ನಾವು ಮಾಡಬೇಕು, ಆಗ ನಮಗೆ ಅನುಗ್ರಹವಾಗುತ್ತೆ. ಯುದ್ಧ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತೀಯಲ್ಲ ಅರ್ಜುನ, ಯುದ್ಧ ನಾನು ಹೇಳಿದ ಕೆಲಸ ಅಂತ ಹೇಳ್ತಾನೆ ಭಗವಂತ. ಕ್ಷತ್ರಿಯರಿಗೆ ನಾನು ಹೇಳಿದ ಕೆಲಸ ಯುದ್ಧ, ಯುದ್ಧವನ್ನು ಮಾಡಬೇಕು, ದುಷ್ಟರನ್ನು ಸಂಹಾರ ಮಾಡಬೇಕು, ಅದನ್ನು ನನ್ನ ಪೂಜೆ ಅಂತ ನನಗೆ ಒಪ್ಪಿಸಬೇಕು, ಆಗ ನಾನು ಅನುಗ್ರಹವನ್ನು ಮಾಡ್ತೇನೆ. ಪೊಲೀಸರು ಸರ್ಕಾರದ ಅಪಾಯಿಂಟ್ಮೆಂಟ್ ಆಗಿದೆ ಅವರಿಗೆ. ಕಳ್ಳತನ ಸುದ್ದಿ ಬರುತ್ತೆ, ಹೋಗಬೇಕು, ಕಳ್ಳರನ್ನು ಹಿಡಿಬೇಕು, ತಮ್ಮನೆ ಕರ್ಕೊಂಡು ಹೋಗಬಾರದು, ಕೋರ್ಟ್ ಮುಂದೆ ಹಾಜರು ಮಾಡಬೇಕು, ಮುಂದೆ ವಿಚಾರಣೆ ಜೈಲಿಗೆ ಹಾಕಬೇಕು. ಅಲ್ಲಿಗೆ ಅವು ಪ್ರಮೋಷನ್ನು ಅವೆಲ್ಲ ಶುರುವಾಗುತ್ತೆ. ನೋಡಿ ಏನು ಮಾಡಿದೆ, ಸರ್ಕಾರದ ಸೇವೆ ಮಾಡಿಬಿಟ್ಟ. ಗೌರ್ಮೆಂಟ್ ಸರ್ವಿಸ್ ಅಂತೇವಲ್ಲ, ಹಾಕಿ ಗೌರ್ಮೆಂಟ್ ಸರ್ವಿಸ್ ನಮಗೆ ಅರ್ಥ ಆಗುತ್ತಲ್ಲ, ಗಾಡ್ ಸರ್ವಿಸ್ ಅಂತ ಅರ್ಥ ಮಾಡಿಕೊಂಡ್ರೆ ಸರಿ. ಭಗವಂತನ ಸೇವೆಯನ್ನು ಮಾಡಬೇಕು, ದೇವರು ಏನು ಹೇಳ್ತಾನೋ ಅದನ್ನು ಮಾಡಬೇಕು, ಮಾಡಿ ಅವನು ಒಪ್ಪಿಸಬೇಕು. ಎರಡು ಕೆಲಸ ಆಗಬೇಕು, ಮಾಡಿಲ್ಲೋ ಹೋಗಿಬಿಡಬಾರದು. ಈ ಮಧ್ಯೆ ಯಾರು ಹೇಳ್ತಾರೆ ಕೆಲಸ ಮಾಡಕ್ಕೆ ಹೇಳಿರ್ತಾರೆ, ಹೋಗ್ಬಿಡ್ತಾರೆ. ಅವ್ರಿಗೆ ಮಾಡಿದೆ ಅಂತ ಕೇಳಿದೆ, ಮಾಡಿದೆ ಮತ್ತೆ ನಂಗೆ ಯಾಕೆ ಹೇಳಿಲ್ಲ ಆಮೇಲೆ ಅಂತ ಕೇಳ್ತಾರೆ. ನಂಗೆ ಯಾಕೆ ಹೇಳಿಲ್ಲ ಆಮೇಲೆ, ಹೇಳಿದ್ರೆ ಕೆಲಸ ಆಗುತ್ತೆ. ಸುಮ್ಮನೆ ಹೇಳಿ ಮಾಡಿದ್ರೆ ಸಾಲದು, ಮಾಡಬೇಕು, ಮಾಡಿ ಆಯಿತು ಅಂತ ಹೇಳಬೇಕು. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ಅರ್ಥ. ವಿದ್ಯಾರ್ಥಿ ತನಗೆ ಬರೀಬೇಕು, ಮೇಷ್ಟು ಮುಂದೆ ಒಪ್ಪಿಸಿಬಿಟ್ಟು ಸರಿಯಾ ಸಾರ್ ಅಂತ ಕೇಳಬೇಕು. ತನಸ್ಥಾನ ಹೋದ್ರೆ ಸರಿ ಅಂತ ತಗೊಂಡು ಹೋಗಿಬಿಟ್ಟು ತಪ್ಪು ತಪ್ಪು ಉತ್ತರ ಬರೀಬೇಕಾಗತ್ತೆ. ನಾನು ಮೇಷ್ಟ್ರ ಕಡೆಯಿಂದ ಚೆಕಪ್ ಮಾಡಿಸ್ಕೋಬೇಕಾದ್ರೆ ಉತ್ತರಗಳನ್ನು ಸರಿ ತಪ್ಪು ತೀರ್ಮಾನ ಮಾಡಿಸ್ಕೋಬೇಕು. ಹಾಗೆ ನಾವೆಲ್ಲವನ್ನೂ ಮಾಡಿ ಯಾರು ಮಾಡಲಿಕ್ಕೆ ಹೇಳಿದ್ದಾರಲ್ಲ ಅವನಿಗೆ ಒಪ್ಪಿಸಬೇಕು. ತಸ್ಮಾತ್ ಯುದ್ಧಸ್ವ ಭಾರತ, ನೀನು ಕ್ಷತ್ರಿಯ, ದುರ್ಯೋಧನಾದಿಗಳು ದುಷ್ಟರುಗಳು, ಅವರು ಪಾಪಿಗಳಾಗಿದ್ದಾರೆ, ಭೀಷ್ಮಾದಿಗಳು ಅವರು ಸಹಕಾರ ಕೊಡ್ತಾ ಇದ್ದಾರೆ, ಅವರನ್ನೆಲ್ಲ ಹಿಡಿದು ಹೊಡಿತಕ್ಕಂಥ ಕೆಲಸ ನಿನ್ನೆ ನಾನು ಕೊಟ್ಟಿದ್ದೇನೆ, ಅದನ್ನು ಮಾಡಬೇಕು. ಅವರು ಸಾಯ್ತಾರೋ ಬಿಡ್ತಾರೋ ನಿನಗ್ಯಾಕೆ ಅವೆಲ್ಲ, ನಾನು ಹೇಳಿದ ಕೆಲಸವನ್ನು ಮಾಡು, ನನ್ನ ಮುಂದೆ ನಿಲ್ಲಿಸು, ಕೃಷ್ಣಾರ್ಪಣ ಅನ್ನು, ನಿನ್ನ ಜೀವನ ಉದ್ಧಾರ ಮಾಡ್ತೇನೆ ಇಷ್ಟೇ. ನಿನಗೆ ಬೇರೆ ಕೆಲಸ ನಿನಗೆ ಬೇಕಿಲ್ಲ. ಕಳ್ಳನ್ನು ಹಿಡಬೇಕಾದ್ರೆ ಕೇಳೋದು ಪೊಲೀಸು, ಅವ್ನು ಎಷ್ಟು ಜನ ಹೆಂಡಿದ್ದಾರೆ ಅವರು, ಪಾಪ ಮಕ್ಕಳಲ್ಲಿದ್ದಾರೋ ಏನೋ, ಎಲ್ಲಿ ಓದ್ತಾರೋ ಏನೋ, ಅವ್ನು ಎಷ್ಟು ಜನ ಸಂಪಾದನೆ ಮಾಡ್ತಾರೋ ಏನೋ, ಇವ್ರು ಹಿಡ್ಕೊಂಬಂದ್ರೆ ಅವ್ರ ಗತಿ ಏನಾಗುತ್ತೋ ಏನೋ, ಸಾರ್ ಹಿಡ್ಕೊಂಬರೋದಿಲ್ಲ ಅಂತ ಕೇಳಿದೆ. ನೀಗ ಯಾಕೆ ತಲೆ ಹೇಳ್ತೇವೆಲ್ಲ, ಕಳ್ಳತ ಹಿಡ್ಕೊಂಬಂದು ನಿಲ್ಲಿಸತ್ತೆ, ಅವೆಲ್ಲ ತಗೊಂಡು ಏನು ಮಾಡ್ತೀಯ ನೀನೀಗ. ಇದು ಭಗವಂತನ ಉತ್ತರ. ಇದು ಮಕ್ಕಳಿಗೆ ಮದುವೆ ಆಗಿದೆಯೋ ಇಲ್ಲೋ, ಪಾಪ ವರ ಸಿಗುತ್ತೋ ಇಲ್ಲೋ, ಎಷ್ಟು ದುಡ್ಡು ಮಾಡಿದ್ದಾನೋ ಇಲ್ವೋ, ಹಿಡ್ಕೊಂಬಂದ್ರೆ ಏನಾಗುತ್ತೋ ಏನೋ, ಇವೆಲ್ಲ ತಲೆಯಲ್ಲಿ ಹಾಕೊಳ್ಳೋಕೆ ಹೋಗ್ಬಾರ್ದು. ನಿನಗೆ ಪೊಲೀಸು ಅವನು ಕಳ್ಳ ಅಷ್ಟೇ, ಇನ್ನೆಲ್ಲ ಮರೆತು ಬಿಡಬೇಕು. ನಾನು ನಿನಗೆ ಕೆಲಸ ಕೊಟ್ಟಂತಹ ಅಧಿಕಾರಿ, ನೀನು ಪೊಲೀಸು, ಅವನು ಕಳ್ಳ, ಅವನು ಕಳ್ಳತನ ಮಾಡಿದ್ದಾನೆ, ಹೋಗು ಹಿಡ್ಕೊಂಡು ಬಾ, ನನ್ನ ಮುಂದೆ ನಿಲ್ಲಿಸು, ಕೆಲಸ ಆಯಿತು ಅಂತ ಹೇಳು, ನಿನ್ನ ಕೆಲಸ ಆಯಿತು ಅಂತ ತಿಳ್ಕೊ ಅಂತ ಹೇಳ್ತಾನೆ ಭಗವಾನ್. ನೀನು ಉದ್ಧಾರದ ಕೆಲಸ ಆಯಿತು ಅಂತ ತಿಳ್ಕೊ. ಇದೇ ಶಾಸ್ತ್ರಾರ್ಥ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾಡಬೇಕಾದ ಕೆಲಸ ಇಷ್ಟೇ. ಭಗವಂತನ ದಾಸಾನುದಾಸರಾದ ನಾವು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಪ್ರಾರ್ಥನೆ ಮಾಡ್ತಾ, ಅವನೇನು ಹೇಳಿದ್ದ ನಮಗೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಮಾಡಿ ನಾವು ವೈಯಕ್ತಿಕ ಫಲವನ್ನು ಅಪೇಕ್ಷೆ ಪಡೆದೇನೆ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರೆ ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳೋದೇ ಭಗವದ್ಗೀತೆಯ ಸಂದೇಶ. ಅದನ್ನು ಮಾಡಿದ್ರೆ ಆಯ್ತು. ಈ ಸುಲಭ ಇದ್ರೆ ಯಾಕೆ ಮಾಡೋದಿಲ್ಲ ಅಂದರೆ ಅದನ್ನು ಗಟ್ಟಿ ಮಾಡ್ಕೋಬೇಕಲ್ಲ. ಶಾಸ್ತ್ರ ಓದಿ 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 ಗಟ್ಟಿಯಾಗಬೇಕು. ಸಿಮೆಂಟ್ ಹಾಕಿದ ತಕ್ಷಣ ಗಟ್ಟಿಯಾಗಿ ಬಿಡೋದಿಲ್ಲ. ಕೆಲವು ಹೇಳ್ತಾರೆ ಸಿಮೆಂಟ್ ಮನೆ ಅಂತ ಹೇಳಿದ್ರು, ಪಾಪ ಇವನು ಸಿಮೆಂಟ್ ಹಾಕಿದ ಸ್ವಲ್ಪ ತೆಗೆದ್ರೆ ಹಾಗೆ ಇದೇನು ಪ್ರಯೋಜನ, ತೆಗೆದ ತಕ್ಷಣ ಬಂದೇ ಬಿಡುತ್ತೆ. ಹಾಗೆ ಸಿಮೆಂಟ್ ಹಾಕಿದ್ರೆ ಎಷ್ಟು ಲೂಸ್ ಇದೆ, ಇದು ಇದೇ ಸಿಮೆಂಟು ಅಂತ ಕೇಳುತ್ತೆ. ಸಿಮೆಂಟ್ ಹಾಕಿದ ತಕ್ಷಣ ಗಟ್ಟಿಯಾಗೋದಾಗಿ ಏನು ಬೇಕಾದ್ರೆ ಆಗ್ತಾ ಇತ್ತು. ಸಿಮೆಂಟ್ ಹಾಕಿ ಒಣಗಲಕ್ಕೆ ಬಿಟ್ಟು ಕ್ಯೂರ್ ಮಾಡಿ ಸ್ವಲ್ಪ ದಿವಸ ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ. ಹಾಗೆ ನಾವು ಬರೀ ಶಾಸ್ತ್ರ ಕೇಳಿ ಎದ್ದು ಬಿಡ್ತೇವಲ್ಲ, ಸಿಮೆಂಟ್ ಹಾಕಿ ಮತ್ತೆ ತೆಗೆದಾಗಿ ಬಿಡುತ್ತೆ ಅಷ್ಟೇ. ಎಷ್ಟು ವರ್ಷ ಹಾಕಿದ್ರು ಸಿಮೆಂಟು ವೇಸ್ಟು, ಇದು ವೇಸ್ಟು. ಅದು ಯಾವಾಗ ಸಿಮೆಂಟ್ ಸಾರ್ಥಕವಾಗುತ್ತೆ, ಅದು ಕ್ಯೂರಾಗಿ ಗಟ್ಟಿಯಾದ ಮೇಲೆ ಆಗ ಸಿಮೆಂಟಿನ ಮಹತ್ವ ಗೊತ್ತಾಗುತ್ತೆ. ಅದಕ್ಕೆ ಹರಿಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳೋ, ನೀರು ಹಾಕಿ ಹಾಕಿ ಗಟ್ಟಿ ಮಾಡ್ತಾನೆ. ನೀರು ನಿಲ್ಲಿಸಿಬಿಡ್ತಾನೆ ಅದ್ಮೇಲೆ ಕಂಪ್ಲೀಟ್ ಆಗಿ, ಮತ್ತೆ ನಿಲ್ಲಿಸ್ಬಾರ್ದು ಮತ್ತೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡು ಸಿಮೆಂಟ್ ಎಲ್ಲ. ಸ್ವಲ್ಪ ಒಂದು ಸ್ಟೇಜ್ ಮಣಗಿದ ಮೇಲೆ ನಿಲ್ಲಿಸಿಬಿಡ್ತಾರಲ್ಲ, ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ಅದು ಹರಿಕಥೆಯನ್ನು ಕೇಳಬೇಕು, ಮನನ ಮಾಡಿ 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 ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು. ಆ ರೀತಿ ಗಟ್ಟಿ ಮಾಡಿಕೊಂಡಾಗ ಆಗ ಅವನಿಗೆ ಜ್ಞಾನ ಬರುತ್ತಲ್ಲ, ಅನ್ನ ಬ್ರೇಕಬಲ್ ಆಗುತ್ತೆ ಅಂತ ಹೇಳ್ತಾರೆ. ಸಿಮೆಂಟಿನ ಆಮೇಲೆ ಮೊದಲು ಕೈಲಿ ಮೆತ್ತಿದ್ದಿನ ನಾವು ಇದನ್ನು ತೊಗೊಂಡು ಹೊಡೆದು ಹೊಡೆಯಿಲ್ಲ ಅಷ್ಟು ಗಟ್ಟಿ. ಇವರು ಹೊಡಿತಾರೆ ಬಿಡಿ, ಲೋಯೆಸ್ಟ್ ಕ್ವಾಲಿಟಿ ಇದ್ರೆ ಕೈ ಕಿತ್ತರೆ ಬಂದು ಬಿಡುತ್ತೆ. ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇದ್ರೆ ಎಷ್ಟು ಕಷ್ಟ ಗೊತ್ತೋ ಹೊಡೆಯೋದು ಅದನ್ನ. ಎಷ್ಟು ದುಷ್ಟ ದೈತ್ಯರುಗಳು ಬಂದು ಕೆಡಿಸಕ್ಕೆ ಹೋದ್ರೆ ನಮಗೆ ಜ್ಞಾನ ಹೋಗೋದಿಲ್ಲ, ಅಷ್ಟು ಗಟ್ಟಿಯಾದ ಜ್ಞಾನವಾಗುತ್ತೆ. ಅದನ್ನು ಸಾಧನೆ ಮಾಡಬೇಕು ಅಂತ ಭಗವಂತ ಒತ್ತಿ ಹೇಳ್ತಾ ಇದ್ದಾನೆ. ಅದರ ವಿವರಗಳೇನು ಎಂಬುದನ್ನು ನಾವು ಮುಂದಿನ ವರ್ಷ ನೋಡ್ತೇವೆ. ಬಹುಶಃ ಈ ವರ್ಷ ಮುಗೀತಲ್ಲ, ಕೆಲವೆಲ್ಲ ಗಾಬರಿ ಆಗಿಬಿಡ್ತಾರೆ. ತಿಂಗಳಿಗೊಮ್ಮೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಅಂತ ಆಗಿಬಿಡ್ತಲ್ಲ ಅಂತ ಕೇಳಿದರೆ ಹಾಗೇನೂ ಅಲ್ಲ, ನೋಡೋದು ಮುಂದಿನ ತಿಂಗಳೇ, ಆದರೆ ಬೇರೆ ವರ್ಷ ಆಗಿರುತ್ತೆ. ಆದ್ದರಿಂದ ಮುಂದಿನ ವರ್ಷ ನಮ್ಮ ಭೇಟಿಯಾಗುತ್ತೆ. ಭಗವಂತ ಒಂದು ಕ್ಷಣದಲ್ಲಿ ಹೇಳಿದ ಗೀತೆ ವರ್ಷಗಟ್ಟಲೆ ಆದರೂ ಮುಗಿಯೋದಿಲ್ಲ ಅಂತ ಹೇಳೋದಕ್ಕೂ ಒಳ್ಳೆಯ ದೃಷ್ಟಾಂತ ಇದು. ಒಂದು ಮುಗಿಯೋದಿಲ್ಲ, ಅರ್ಜುನ ಹೇಗೆ ತಿಳ್ಕೊಂಡ, ಭಗವಂತ ಹೇಗೆ ಹೇಳಿದ ಅಂತ ಅರ್ಥ ಮಾಡಿಕೊಂಡು, ಹೇಳಿದವನು ಭಗವಂತನೇ, ಕೇಳಿದವನು ಅರ್ಜುನನೇ. ನಾವು ಅದನ್ನು ಕೃಷ್ಣ ಹೇಳಿ ಅರ್ಜುನ ಕೇಳಿದ್ದು ಅಂತ ಕೇಳೋದೇ ಹೊರತು ನಮಗೆ ತಿಳಿಬೇಕಾದ್ರೆ ಭಾರಿ 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 ಸಾಧನೆ ಮಾಡಬೇಕಾಗತ್ತೆ. ನಾಳೆ ದಿವಸದಿಂದ ಹೊಸ ಸಂವತ್ಸರ ಪ್ರಾರಂಭ. ಆ ಸಂವತ್ಸರ ಅಂದರೆ ಹೊಸ ಜಗತ್ತಿಗೆ ಕಾಲಿಟ್ಟಂತೆ ಲೆಕ್ಕ. ಸುಮ್ಮನೆ ಸಂವತ್ಸರ ಬರ್ತಾನೆ ಹೋಗ್ತಾ ಇರುತ್ತೆ. ಗೀತೆ ಕೇಳೋದಕ್ಕಿಂತ ಮುಂಚೆ ಹಿಂದಿನ ವರ್ಷ, ಗೀತೆ ಕೇಳಿದ ಮೇಲೆ ಹೊಸ ವರ್ಷ ಇದ್ದಾಗ ಲೆಕ್ಕ. ಜೀವನಕ್ಕೆ ಹೊಸ ರೀತಿ ಬಂದರೆ ಅದು ಹೊಸ ವರ್ಷ ಆಚರಣೆ ಅಷ್ಟೇ. ಎಷ್ಟು ಹೊಸ ವರ್ಷ ಬರುತ್ತೋ ಲೆಕ್ಕನೇ ಇಲ್ಲ. ಗೀತೆಗೆ ವಿದ್ಯಾರ್ಥಿಗೆ ಪ್ರತಿ ವರ್ಷ ಬರ್ತಾನೆ ಇರುತ್ತೆ, ಪಾಸ್ ಆಗಿ ಮುಂದಕ್ಕೆ ಹೋಗ್ಬಿಟ್ರೆ ಹೊಸ ವರ್ಷ. ಫಸ್ಟ್ ಇಯರ್ ಬೇಸ್, ಸೆಕೆಂಡ್ ಇಯರ್ ಬೇಸ್ ಹೊಸ ವರ್ಷನ, ಮತ್ತೆ ಫಸ್ಟ್ ಬೇಸ್ ಕೂತ್ರೆ ಹೊಸ ವರ್ಷ ಆಗುತ್ತಾ? ಓಲ್ಡ್ ಸ್ಟೂಡೆಂಟ್ ಆಫ್ ದಿ ಗೋ ನೋ ನ್ಯೂ ಕಾಲೇಜ್ ಆಗ್ತಾ ಇರ್ತಾರೆ ಅಷ್ಟೇ, ಪ್ರಯೋಜನ ಇಲ್ಲ. ಅದಕ್ಕೆ ಹೊಸ ವರ್ಷ ಅಲ್ಲ, ಹೊಸ ವ್ಯಕ್ತಿತ್ವ ನಮಗೆ ಬರಬೇಕು. ವರ್ಷ ಹೊಸ್ತು ಬಂದ್ರೆ ಸಾಲದು, ವ್ಯಕ್ತಿತ್ವ ಹೊಸ್ತಾಗಬೇಕು. ವ್ಯಕ್ತಿತ್ವ ಸುಮ್ಮನೆ ಹೊಸ್ತಾಗೋದಿಲ್ಲ, ಭಗವಂತ ಅನುಗ್ರಹ ಮಾಡಿದಾಗ ಮಾತ್ರ ಹೊಸ್ತಾಗುತ್ತೆ. ಅನುಗ್ರಹ ಮಾಡೋದು ಅವನ ಮಾತು ಕೇಳಿದಾಗ ಮಾತ್ರ, ಅವನ ಮಾತೇ ಭಗವದ್ಗೀತೆಯಾದ್ದರಿಂದ ಅವನ ಮಾತನ್ನು ಕೇಳಿ ನಾವು ಹೊಸತನವನ್ನು ಪಡೆಯಲಿಕ್ಕೆ ಸರ್ವಾತ್ಮನ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಪವಿತ್ರವಾದ ರಾಮದೇವರ ದೇವಸ್ಥಾನ ಇದು. ಭಗವಂತನಾದ ಕೃಷ್ಣನೇ ಶ್ರೀರಾಮ. ನಾಳೆಯಿಂದ ರಾಮನವಮಿ ಉತ್ಸವನೇ ಪ್ರಾರಂಭ, ರಾಮೋತ್ಸವ ಪ್ರಾರಂಭ. ಕೇಳೋದು ಕೃಷ್ಣನ ಕಥೆ, ರಾಮೋತ್ಸವದ ಪ್ರಾರಂಭ. ಯಾಕೆಂದ್ರೆ ಕೃಷ್ಣನೇ ರಾಮನಾದ್ದರಿಂದ ಬರತಕ್ಕಂಥ ಒಂದು ಸೌಭಾಗ್ಯ. ಯಾವ ಗೀತೆ ಕೇಳಬೇಕಾದ್ರೆ ಯಾವ ಹನುಮಂತ ಧ್ವಜದಲ್ಲಿ ಕೂತಿದ್ನಲ್ಲ, ಆತನ ಜಯಂತಿನೇ ಹುಣ್ಣಿಮೆ ದಿವಸ ಬರೋದು. ಮತ್ತೆ ರಾಮೋತ್ಸವ ಕೃಷ್ಣ ಕೂತ ಹನುಮಂತನ ಜಯಂತಿಯೇ ಈ ಹುಣ್ಣಿಮೆ ಬರೋ ಹುಣ್ಣಿಮೆ ಬರುತ್ತಲ್ಲ, ಅದು ಚಿತ್ರಾ ಪೂರ್ಣಿಮಾ ಅಂತ ಹೇಳಿದ್ರು. ಹನುಮಂತ ಜಯಂತಿಯ ಉತ್ಸವದ ದೊಡ್ಡ ಹುಣ್ಣಿಮೆ ಅಂದ್ರೆ ಹರಿಯಾಗಿ ಶ್ರೀರಾಮ, ವಾಯವಾಗಿ ಶ್ರೀ ಹನುಮಂತ, ಇಬ್ಬರ ಮಹಿಮೆಯನ್ನ ಈ ವಸಂತೋತ್ಸವದಲ್ಲಿ ಕಾಣ್ತೇವಲ್ಲ, ಅದಕ್ಕೆ ವಸಂತ ಕಾಲ ಅಂತ ಹೇಳಿದ್ರು. ವಸಂತ ಕಾಲ ಅಂದ್ರೆ ಸ್ಪ್ರಿಂಗ್ ಅಂತ ಕರೀತಾರೆ, ಎಲ್ಲ ಬೆಳವಣಿಗೆಯ ಕಾಲ. ಹರಿವಾಯುಗಳ ಮಹತ್ವ ಬಂದ್ರೆ ಜೀವ ಅರಳಿ ಬಿಡ್ತಾನಲ್ಲ, ವಸಂತೋತ್ಸವ ಅಂದ್ರೆ ಇದೇ ವಿಶೇಷವಾದ ವಸಂತೋತ್ಸವ. ಇಂಥ ಅಪೂರ್ವವಾದ ಹಿನ್ನೆಲೆಯೊಳಗೆ ಇಲ್ಲಿಯ ದೇವಸ್ಥಾನದ ಕಾರ್ಯಕರ್ತರುಗಳು ತುಂಬಾ ಸಂಭ್ರಮದಿಂದ, ಶ್ರೀ ಜಗನ್ನಾಥದಾರ್ಯರು ಮತ್ತು ಅವರ ಸಹಕಾರಿ ವರ್ಗದವರೆಲ್ಲ ತುಂಬಾ ಉತ್ಸಾಹದಿಂದ ನಮ್ಮಲ್ಲಿ ಕಾರ್ಯಕ್ರಮ ಆಗಬೇಕು ಆಗಬೇಕು ಅಂತ ಹೇಳಿ ತುಂಬಾ ಉತ್ಸಾಹದಿಂದ ಮುಂದೆ ಬರ್ತಾ ಇದ್ದಾರೆ. ರಾಘವೇಂದ್ರ ದರ್ಶನ ಕೇಂದ್ರದಂತಹ ಪ್ರತಿಷ್ಠಿತವಾದ ಸಂಸ್ಥೆಯ ಒಂದು ಸಹಯೋಗಿತ್ವ ಇದಕ್ಕಿದೆ, ಮತ್ತು ಎಲ್ಲ ಭಕ್ತರ ಒಂದು ಸಹಕಾರ, ಎಲ್ಲ ಜನಗಳ ಒಂದು ಸದಾಶಯದಿಂದ ಈ ಕಾರ್ಯಕ್ರಮ ಬಹಳ ದೀರ್ಘವಾಗಿ ನಡೀತಾ ಇದೆ. ಹೆಸರಿನ ಪ್ರಕಾರ ಮೂರನೇ ಅಧ್ಯಾಯ ಮುಗಿಬೇಕಾಗಿತ್ತಿದ್ದು, ತಮಾಷೆ ಎರಡನೇ ಅಧ್ಯಾಯ ಶುರುವಾಗಿದೆ ಅಷ್ಟೇ. ಈಗ ಮೂರನೇ ಅಧ್ಯಾಯ ಮುಗಿದಿಲ್ಲ, ಎರಡನೇ ಅಧ್ಯಾಯ ಶುರು ಜಾಸ್ತಿ ಶುರುವಾಗಿದೆ. ಈ ಸತ್ತಾಗಿದ್ದು ಬರೀ ಐದೇ ಶ್ಲೋಕ ಅಷ್ಟೇ, ಏಳು ದಿವಸಗಳ ಮೂಲ ಬರೀ ಐದೇ ಶ್ಲೋಕಗಳಾದ್ದರಿಂದ ಭಗವದ್ಗೀತೆ 700 ಶ್ಲೋಕ ಇದೆ. ಈ ರೀತಿ ಹೇಳಿದರೆ 700 ದಿವಸಗಳು ಊಹೆ ಮಾಡೋಕ್ಕಾಗೋದಿಲ್ಲ. ಅದು ನಿರಂತರ ಹೇಳಿದರೆ ಗ್ಯಾಪ್ ಇಟ್ಟು ಹೇಳಿದಾಗ ಎಷ್ಟು ವರ್ಷ ಆಗುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಮುಂದೆ ಆದಷ್ಟು ಎರಡನೇ ಅಧ್ಯಾಯ ಸ್ವಲ್ಪ ನಿಧಾನವಾಗಿ ಹೋಗೋದು, ಎರಡನೇ ಅಧ್ಯಾಯ ಆದ ಮೇಲೆ ನಿಧಾನಗಾದ್ರೆ ವೇಗ ಹೆಚ್ಚುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರ ಒಂದು ಸಹಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾಳೆ ಬೆಳಿಗ್ಗೆ 8:30 ತುಂಬ ಅರಳಿ ಆಗುತ್ತೆ ಅಂತಾರೆ ತುಂಬ ಜನಗಳು, 8:30 ಬೇಗ ಅಂತ 9 ಗಂಟೆಗೆ ಇಟ್ಟರು, ತುಂಬ ಜನ 8:30 ಬೇಗ ಆಗುತ್ತೆ ಅಂತಾರೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಒಂದು ಇಲ್ಲಿ ಪ್ರವಚನ ಇರುತ್ತೆ, ಮತ್ತೆ ಒಂದು ಪ್ರವಚನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹೊಸ ವರ್ಷದ ಮೊದಲನೇ ದಿವಸ ಬೆಳಿಗ್ಗೆನೆ ಒಂದು ಭಗವಂತನ ಮಹಾತ್ಮ ಹೇಳ್ತಕ್ಕಂಥ ಪ್ರವಚನ ಆಗಬೇಕು. ಆ ಮೂಲಕ ನಮ್ಮ ಮನಸ್ಸು ಪೂರ್ತಿ ದೇವರ ಕಡೆ ಹೋಗೋ ಹಾಗೆ. ಇದು ವಿಷ್ಣುನಾಮ ಸಂವತ್ಸರ, ವಿಷ್ಣುವಿನ ಕಥೆ ಕೇಳಿದರೆ ವಿಷ್ಣುನಾಮ ಸಂವತ್ಸರ ವಿಷಹಾರಕವಾದ ಸಂವತ್ಸರವಾಗಿ ನಮಗೆ ಅಪೂರ್ವವಾದ ಒಂದು ಬೆಳಕನ್ನು ಕೊಡುತ್ತೆ. ಆದಷ್ಟು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಈ ಸಂಘದವರು. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸ್ವಲ್ಪ ಹೊತ್ತು ಪ್ರವಚನ.